ಸರಿಗ ಎರಡನೇ ಪದನ ಮೂರನೇ ಪಾದ ಮೂರನೇ ಪಾದಕ್ಕೆ ಉಪಾಸನಾ ಪಾದ ಅಂತ ಹೇಳ್ತಾರೆ. ಸಾಧನಾಧ್ಯಾಯ ಮೂರನೇ ಅಧ್ಯಾಯ ಸಾಧನಾಧ್ಯಾಯ ಅದರ ಮೂರನೇ ಪಾದಕ್ಕೆ ಉಪಾಸನಾ ಪಾದ ಅಂತ ಹೇಳ್ತಾರೆ. ಮೊದಲನೇ ಪಾದ ಭಕ್ತಿ ಪಾದ, ಎರಡನೇ ವೈರಾಗ್ಯ ಪಾದ, ಎರಡನೇ ಪಾದ ಭಕ್ತಿ ಪಾದ, ಮೂರನೇ ಪಾದ ಉಪಾಸನಾ ಪಾದ, ಕೊನೆಯದು ಜ್ಞಾನಪಾದ. ಅದರಲ್ಲಿ ಈ ಮೂರನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ. ನಚ ಪ್ರತಿಶಾಖಂ ಉಚ್ಯಮಾನಾನಾಂ ಅರ್ಥಾನಾಂ ಪೃಥಕ್ವಾತ್ ತತ್ತಚ್ಛಾಖಿವಿರೇವ ತತ್ರ ತತ್ರೋಕ್ತಂ ನೇಯಮಿತಿ ನಿಯಮಃ. ನಚ ಪ್ರತಿಶಾಖಂ ಉಚ್ಯಮಾನಾನಾಂ ಅರ್ಥಾನಾಂ ಪೃಥಕ್ವಾತ್ ತತ್ತಚ್ಛಾಖಿಭಿಹಿ ಏವ ತತ್ರ ತತ್ರ ಉಕ್ತಂ ನೇಯಮಿತಿ ನಿಯಮಃ. ಪ್ರತಿಶಾಖಂ ವೇದದ ಪ್ರತಿಯೊಂದು ಶಾಖೆಯಲ್ಲೂ ಕೂಡ ಉಚ್ಯಮಾನಾಂ ಅರ್ಥಾನಂ ಹೇಳಲ್ಪಡ್ತಕ್ಕಂಥ ವಿಷಯಗಳು ಪೃಥಕ್ವಾತ್ ಬೇರೆ ಬೇರೆಯಾಗಿರೋದ್ರಿಂದ ತತ್ತಚ್ಯಾಖಿ ಬೇರೇವ ತತ್ರ ತತ್ರೋಕ್ತಂ ಜ್ಞೇಯಮಿತಿ ನಿಯಮ. ಆಯಾ ಶಾಖಕ್ಕೆ ಸೇರಿದವರು, ಶಾಖೆಗಳಿಗೆ ಸೇರಿದವರೇನಿದ್ದಾರೆ ಅವರು ಅದನ್ನೇ ಓದಬೇಕು ಹೊರತು ಎಲ್ಲರೂ ಎಲ್ಲದನ್ನು ಓದಬೇಕಾಗಿಲ್ಲ, ಇದು ಪ್ರಶ್ನೆ ಇದೆ. ಅಂದರೆ ವೇದದಲ್ಲಿ ಏನಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇದರಲ್ಲಿ ಋಗ್ವೇದಗಳು ಋಗ್ವೇದವನ್ನೇ ಓದಬೇಕು, ಯಜುರ್ವೇದವನ್ನೇ ಓದಬೇಕು, ಆ ರೀತಿ ನಿಯಮ ಯಾಕಿರಬಾರದು. ಉಡು ಎಲ್ಲರೂ ಎಲ್ಲ ಓದಬೇಕಾಗಿಲ್ಲ, ಆಯಾ ವೇದದ ವೇದ ಓದಿದರೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಶಾಖೆಗಳು, ಶಾಖಲ ಶಾಖ, ಭಾಷ್ಕಲ ಶಾಖ, ಋಗ್ವೇದದಲ್ಲಿ ಆದರೆ ಶಾಖಲ ಶಾಖೆ ಓದಿದ್ರೆ ಒಂದೇ ಸಾಕು, ಭಾಷ್ಕಲ ಶಾಖೆ ಓದಿದ್ರೆ ಒಂದೇ ಸಾಕು ಅಂತ ಯಾಕೆ ತಿಳ್ಕೊಬಾರ್ದು ನಾವು. ಉದಾಹರಣೆಗೆ ಬಿ ಕಾಮ್ ಓದೋನು ಬಿ ಕಾಮ್ ಅಷ್ಟೇ ಓದ್ತಾನೆ, ಬಿ ಎಸ್ ಸಿ ಓದೋದಿಲ್ಲ, ಬಿ ಎಸ್ ಸಿ ಓದೋನು ಬಿ ಕಾಮ್ ಓದೋದಿಲ್ಲ. ಅದೇ ರೀತಿಯೇ ಶಾಸ್ತ್ರದಲ್ಲೂ ಕೂಡ ಋಗ್ವೇದಿಗಳು ಋಗ್ವೇದ ಅಷ್ಟೇ ಓದೋದು, ಅದರಲ್ಲೂ ತಮ್ಮ ಶಾಖೆ ಅಷ್ಟೇ ಓದೋದು ಯಾಕೆ ಮಾಡಬೇಕು, ಮಾಡಬಾರ್ದು, ಎಲ್ಲ ಯಾಕೆ ಓದಬೇಕು ಅಂತ ಪ್ರಶ್ನೆ ಈಗ ಗೊತ್ತಾಯ್ತಾ. ಮೊದಲು ನಮ್ಮ ಪ್ರಶ್ನೆ ಯಾಕೆ ಓದಬೇಕು ಅಂತ ಮೊದಲನೇ ಪ್ರಶ್ನೆ ಹೌದಲ್ಲ. ನೆಕ್ಸ್ಟ್ ಅದರಲ್ಲಿ ಎಲ್ಲ ಯಾಕೆ ಓದಬೇಕು ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಯಾಕೆ ಯಾಕೆ ಅದೊಂದೇ ಸಾಕು ಅಂದರೆ ಅವರವರ ಸಾಧನೆಗೆ ಅದೊಂದು ಸಾಕಪ್ಪ, ಋಗ್ವೇದದ ಆ ಶಾಖೆ ಇರೋದು ಅರ್ಥ ಏನು, ಅದು ಸಿಲೆಬಸ್ ಇರೋದು ಅಷ್ಟೇ ಅಂತ ಯಾಕೆ ತಿಳ್ಕೊಬಾರ್ದು ಅಂತ ಕೇಳಿದರೆ ಹಾಗಲ್ಲ ಅಂತ ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಇದು. ಅದಕ್ಕೆ ಸೂತ್ರ ಏನು, ಓಂ ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷತ್ವಂ, ಅದು ಸೂತ್ರ. ಅದರ ಅರ್ಥ ಏನು ಅಂದರೆ ಎಲ್ಲ ಶಾಸ್ತ್ರಗಳನ್ನು ಓದಬೇಕು ಅಂತ ಸೂತ್ರ. ಅರ್ಥ ಆಯ್ತಾ? ವೇದದ ಎಲ್ಲ ಶಾಖೆ ಓದಬೇಕು, ಮಹಾಭಾರತ ರಾಮಾಯಣ ಎಲ್ಲ ಓದಬೇಕು, ಎಷ್ಟೇ ಶಾಸ್ತ್ರ ಓದಕ್ಕೂ ಅಷ್ಟೆಲ್ಲ ಓದಿಬಿಡಬೇಕು. ಇದು ಶಾಸ್ತ್ರದ ಬಗ್ಗೆ ಲೌಕಿಕ ವಿದ್ಯೆಗೂ ಅಧ್ಯಾತ್ಮ ವಿದ್ಯೆಗೂ ವ್ಯತ್ಯಾಸ ಇದೆ. ಲೌಕಿಕ ವಿದ್ಯೆಯಲ್ಲಿ ಒಂದಕ್ಕೆ ನಾವು ಲಿಮಿಟ್ಗೊಳಿಸಬಹುದು, ಲಿಮಿಟ್ಗೊಳಿಸ್ಬೇಕು ಕೂಡ, ಇಲ್ಲ ಕೊನೆಯಿಲ್ಲ ಮೊದಲಿಲ್ಲ ಅದಕ್ಕೆ. ಆದರೆ ಶಾಸ್ತ್ರದಲ್ಲಿ ಹಾಗಲ್ಲ, ಎಲ್ಲ ಓದಬೇಕು. ಅದಕ್ಕೇನು ಆಧಾರ ಅಂತ ಹೇಳುತ್ತಾರೆ, ನಾನಾ ವೇದೈಹಿ ಇತಿಹಾಸೈ ಪುರಾಣೈಹಿ ಸುಜ್ಞೇಯ ಏಕೋ ಭಗವಾನ್ ಯುಕ್ತಿಭಿಶ್ಚ ಇತಿ ಶ್ರುತೇ ಸುಷ್ಟು ಜ್ಞೇಯತ್ವಾತ್ ವಿಷ್ಣೋ. ನಾನಾ ವೇದೈಹಿ ಇತಿಹಾಸೈ ಪುರಾಣೈಹಿ ಸುಜ್ಞೇಯ ಏಕ ಭಗವಾನ್ ಯುಕ್ತಿಭಿಶ್ಚ, ಅನೇಕ ಎಲ್ಲ ವೇದಗಳಿಂದ, ಎಲ್ಲ ಇತಿಹಾಸಗಳಿಂದ, ಎಲ್ಲ ಪುರಾಣಗಳಿಂದ, ಎಲ್ಲ ಯುಕ್ತಿಗಳಿಂದ ಪರಮಾತ್ಮ ಒಬ್ಬನೇ ತಿಳಿಯಲ್ಪಡೋದ್ರಿಂದ ನಾವೆಲ್ಲವನ್ನೂ ಓದಬೇಕು. ಇದರ ಅರ್ಥ ಏನು ಅಂದರೆ ಒಂದನ್ನು ಓದ್ತಾ ಹೋದಷ್ಟು ದೇವರು ವಿಶೇಷ ಮಹಿಮೆ ಗೊತ್ತಾಗುತ್ತೆ. ಆದ್ದರಿಂದ ಏನು ಮಾಡಬೇಕು, ನಾವು ಯಾವುದನ್ನೂ ಕೂಡ ಓದಬಾರ್ದು ಅನ್ನೋ ಭಾವನೆ ಇಟ್ಕೊಳ್ಬಾರ್ದು. ನಮ್ಗೆ ಆಗಲೇ ಹೋದ್ರೆ ವಿಚಾರ ಬೇರೆ, ನಮಗೆ ಬೇಡ ಅಂತ ತೀರ್ಮಾನ ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಎಲ್ಲರೂ ಎಲ್ಲವನ್ನು ಸಾಧ್ಯ ಇಲ್ಲ ಅನ್ನೋದು ಗೊತ್ತೇ ನಮಗೆ, ಆದರೆ ಸಾಧ್ಯ ಅಂತ ನಾವು ಅಸ್ಯೂಮ್ ಮಾಡ್ಕೋಬಾರ್ದು. ಅರ್ಥ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓದಲೇಬೇಕೇ ಹೊರತು ಇಲ್ಲಿಗೆ ಓದು ಸಾಕು, ಈ ಭಾಗ ಓದಬೇಕಾಗಿಲ್ಲ ಅನ್ನೋ ಭಾವನೆ ಇರಬಾರ್ದು ಅಂತ ಹೇಳಿಬಿಡ್ತಾ. ಇದು ಭಾಳ ಇಂಪಾರ್ಟೆಂಟ್. ಇವತ್ತು ನಮ್ಮಲ್ಲಿ ಏನಾಗಿದೆ, ಇವತ್ತು ಭಾಳ ಲಿಮಿಟ್ ಮಾಡೋದೇ ನಮ್ಮಲ್ಲಿ ಪದ್ಧತಿ. ಅದರಲ್ಲೂ ಕೂಡ ದಾಸ ಸಾಹಿತ್ಯ ಓದಿದ್ರೆ ದಾಸ ಸಾಹಿತ್ಯ ಓದಬೇಕಾಗಿಲ್ಲ, ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಓದಬೇಕಾಗಿಲ್ಲ, ಒಂದ್ಸರಿ ಕೇಳಿ ಮತ್ತೆ ಕೇಳಬೇಕಾಗಿಲ್ಲ, ಅದು ಬೇರೆ ಜೊತೆ ಯಾವುದನ್ನೇ ಒಂದ್ಸರಿ ಕೇಳಿ ಸುಧಾ ಒಂದ್ಸರಿ ಆಯಿತು ಮತ್ತೆ ಮೂದವಿತ್ತು, ಭಾಗವತ ಒಂದ್ಸರಿ ಕೇಳದೆ ಮೂದವಿತ್ತು. ಈ ರೀತಿ ಒಂದು ಮೂದವಿತ್ತು ಎಂಬ ಕಾನ್ಸೆಪ್ಟ್ ಇಟ್ಕೊಳಕ್ಕೆ ಹೋಗಬೇಡಿ ಎಂದು. ದೇವ್ರ ಮಹಿಮೆ ಮುಗಿಯೋದೇ ಇಲ್ಲ, ಅದರಿಂದಾಗಿನೇ ಎಷ್ಟು ಸರ್ತಿ ಕೇಳಿದ್ರು ಕೂಡ ಏನಾಗುತ್ತದ, ಅಕ್ಷಯ ಅಕ್ಷಯ, ನಮ್ಗೆ ಉಪಯೋಗ ಇದ್ದೇ ಇದೆ. ಮಹಾಲಕ್ಷ್ಮಿಗೂ ಇನ್ನೂ ದೇವ್ರ ಚಿಂತನೆ ಮಾಡಿದ್ರೆ ಪ್ರಯೋಜನ ಇರಬೇಕಾದ್ರೆ ನಾವಿನ್ನ ಓದಿ ಮುಗಿಸಿ ಆಯಿತು ಅನ್ನೋ ಭಾವನೆ ದೇವ್ರ ಬಗ್ಗೆ ಬರಬಾರ್ದು. ಲೌಕಿಕರ ಬಗ್ಗೆ ಯಾತಕ್ಕೆ ಬರಬೇಕು ಅಂದರೆ ಲೌಕಿಕ ಹೇಳಿ ಕೇಳಿ ಲಿಮಿಟೆಡ್ ಅದು. ತತರಂ ಬಹುಲೋಕ ವಿಚಿಂತನೆಯ, ಹೆಚ್ಚು ಪ್ರಯೋಜನ ಇಲ್ಲ, ಯೂಸ್ಲೆಸ್. ಅದು ಎಂಡ್ಲೆಸ್ ಇರಬಹುದು ಬಟ್ ಯೂಸ್ಲೆಸ್ ಕೂಡ ಹೌದು. ಅರ್ಥ ಆಯ್ತಾ? ಆದರೆ ಶಾಸ್ತ್ರ ದೇವ್ರ ವಿಷಯ ತಿಳ್ಕೊಳ್ಳೋದು ಹಾಗಲ್ಲ, ಪ್ರತಿಯೊಂದು ಸಾರ್ಥಕವಾದ್ದರಿಂದ ಯಾವುದೇ ಶಾಸ್ತ್ರವನ್ನು ನಾವು ಓದಬೇಕಾಗಿಲ್ಲ ಅಂತ ಭಾವಿಸಬಾರದು. ಈ ಮಾತು ಸರಿಯಾಗಿ ಸ್ಟ್ರೆಸ್ ಮಾಡಿಬಿಟ್ರೆ ಹೆಚ್ಚು ಓದೋಕೆ ಅನ್ನೋ ಭಾವನೆ ಬರುತ್ತೆ. ಇವತ್ತು ಆ ಭಾವನೆ ಬರದೇ ಇರೋದೇ ಬಹಳ ಆಸ್ತಿ. ಯಾರು ಬಂದಿರೋದೇನು ಓದಬೇಕಾಗಿಲ್ಲ, ಕಡಿಮೆ ಓದಿದ್ರೆ ಸಾಕು, ಇಷ್ಟು ಸಾಕು, ಅಷ್ಟು ಸಾಕು, ಈ ಸಾಕು ಅನ್ನೋ ಕಾನ್ಸೆಪ್ಟೇ ಇರಬಾರ್ದು. ಗೊತ್ತಾಯ್ತಾ? ಸಾಕು ಅನ್ನೋ ಒಂದು ಯೋಚನೆ ಯಾರಿಗೆ ಬರುತ್ತೆ ಅವ್ರ ಸಾಧನೆಯಲ್ಲಿ ಹಿಂದೆ ಬಿದ್ದಾಗಲಾಗ್ತವೆ, ಸಾಧನೆ ಮುಂದೆ ಹೋಗೋದಿಲ್ಲ ಅಂತಲೇ ಅರ್ಥ. ನಚ ಆ ಯಾಕೆ ಮಾಡಿದ್ರು ಅಂತಾನ, ಯಾಕೆ ಮಾಡಿದ್ರು ಅಂದರೆ ಎಲ್ಲ ಎಲ್ಲ ಓದಕ್ಕೆ ಆಗೋದಿಲ್ಲ ಆದರೆ ಶಾಖೆ ಮಾಡಿದ್ರು. ಉದ್ದೇಶ ಇದ್ರೆ ಫಸ್ಟ್ ಅದನ್ನು ಓದಿ ಅಂತ ಅರ್ಥ. ಇವತ್ತು ಋಗ್ವೇದಗಳಿಗೆ ಎಲ್ಲ ಋಗ್ವೇದಗಳು ಎಲ್ಲ ವೇದನೂ ಓದಬೇಕು, ಯಜುರ್ವೇದಗಳು ಎಲ್ಲ ವೇದನೂ ಓದಬೇಕು. ಒಂದು ನಿಯಮ ಏನು ಅಂದರೆ ಋಗ್ವೇದಗಳು ಮೊದಲು ಋಗ್ವೇದ ಓದಬೇಕು, ಯಜುರ್ವೇದಗಳು ಮೊದಲು ಯಜುರ್ವೇದ ಸ್ವಶಾಖಾಧ್ಯಯನ ಅಂತ ಕರೀತಾರೆ. ಉಳಿದ ಆಮೇಲೆ ಓದಬೇಕು ಅಷ್ಟೇ ಹೊರತು ಅದನ್ನೇ ಓದಬೇಕು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ಶಾಖಾಭೇದೋ ಹಿ ಅಶಕ್ತಿಜ ಆಚಾರ ಕೋಟ್ ಮಾಡ್ತಾರೆ ವಾಕ್ಯರ ಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಈ ಶಾಖೆಗಳನ್ನು ಯಾತು ವಿಭಾಗ ಮಾಡಿದರು ಅಂದರೆ ಎಲ್ಲರಿಗೂ ಒಂದಕ್ಕಾಗೋದಿಲ್ಲ ಅಂತ ವಿಭಾಗ ಮಾಡಿದರು. ಅದರ ಅರ್ಥ ನಿಲ್ಲಿಸಬೇಕು ಅಂತ ಅರ್ಥ ಅಲ್ಲ, ಅದ್ರ ಉಪಯೋಗ ತಗೊಂಡು ಮುಂದುವರಿಯಲಿಕ್ಕೆ ಹೊರಡಬೇಕು ಅಂತ ಅರ್ಥ. ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಇಲ್ಲ ಏನು ಹೇಳಿಬಿಟ್ರೆ ನಮಗೀಗ ನಾವು ಏನು ಹೇಳಿದ್ರೆ ಪಾಯಿಂಟ್ ಏನಿದೆ ಇಲ್ಲಿಗ? ಎಲ್ಲ ಓದಲಿಕ್ಕೆ ಸಾಧ್ಯವಾಗುತ್ತೆ ಓದಿ ಅಂತ ಹೇಳಕ್ಕೆ ಹೋಗಲಿಲ್ಲ. ಅರ್ಥ ಆಯ್ತಾ? ಬಟ್ ಓದಿ ಸಾಕು ಅಂತ ಎಂದು ಅನ್ಕೋಬೇಡಿ. ಅರ್ಥ ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಡಿಫ್ರೆನ್ಸ್ ಗೊತ್ತಾಯ್ತಾ ಇಲ್ಲ? ಈಗ ಆ ಥರ ಅಪ್ರೋಚ್ ಆ ಥರ ಇರಬೇಕು. ಇನ್ನು ನಾವು ಹೇಳಿದ್ದು ಸಾಲದು ಅನ್ನೋ ಭಾವನೆ ಇರಬೇಕೇ ಹೊರತು ಇನ್ನು ಕೇಳಿದ್ದು ಸಾಕು ಅನ್ನೋ ಭಾವನೆ ಎಂದಾದ್ರೂ ಬಂದುಬಿಟ್ರೆ ಏನರ್ಥ? ಅದಕ್ಕೆ ಏನರ್ಥ? ದೇವ್ರ ವಿಷಯ ನಮಗೆ ಗೊತ್ತಾಗಿಲ್ಲ, ದೇವ್ರ ವಿಷಯ ಮುಗಿತು ಅಂತ ಅರ್ಥ. ಅದಕ್ಕೆ ದೇವ್ರ ಬಗ್ಗೆ ನಾವು ಪೂರ್ಣ ತಿಳ್ಕೊಂಡೇವೆ ಎಂದು ಭ್ರಮೆ ಬಂದುಬಿಡೋದು. ಅದು ಎಂದು ಹಾಗೆ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಈ ಆಸ್ಪೆಕ್ಟ್ ಅರ್ಥ ಮಾಡಿಕೊಂಡ್ರೆ ದೇವ್ರ ಅನಂತ, ಅವನ ಅನಂತ ಅನಂತ ಕಲ್ಯಾಣಗುಣ ಪರಿಪೂರ್ಣ ಅನ್ನೋ ನಮ್ಗೆ ಅರ್ಥ ಆಗುತ್ತೆ. ಯಾಕೆ ನಾನು ಹೇಳಿದ್ದೆ, ನಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಓದ್ಬೇಕು. ಅಷ್ಟು ಟೈಮ್ ಸಿಗುತ್ತೋ ಪ್ರಶ್ನೆ ಇಲ್ಲ, ಈಗ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಓದ್ಬೇಕು. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಕೃತಜ್ಞದಲ್ಲಿ ಎಷ್ಟು ವರ್ಷ ಆಯುಷ್ಯ ಇತ್ತು, ಅವ್ರು ಓದ ರೀತಿಯೇ ಬೇರೆ. ಕೃತಜ್ಞದಲ್ಲಿ 120 ವರ್ಷ, ಅದರಲ್ಲಿ ಇರೋ ಸ್ವಲ್ಪ ದಿವಸ ಅಷ್ಟರಲ್ಲೇ ಓದಿ. ನಾವು ಏನು ತಿಳ್ಕೊತೀವಿ? ಲಿಮಿಟ್ ಮಾಡ್ಕೊಂಬಿಟ್ಟು ಬಂದು ಲಿಮಿಟ್ ಮಾಡ್ಕೋತೀವಿ. ಋಗ್ವೇದ ಓದೇ ಒಂದು ಸಾಕು ಫಸ್ಟು, ಸಾಕಲ ಶಾಖೆ ಓದಿದ್ರೆ ಸಾಕು ಅದು ಒಂದು, ಅಥವಾ ಗೀತಾ ಒಂದು ಓದಿದ್ರೆ ಸಾಕು, ಮೊದಲೇ ಅಧ್ಯಾಯ ಓದಿದ್ರೆ ಸಾಕು, ಮೊದಲನೇ ಶ್ಲೋಕ ಸಾಕು, ಕೊನೆಗೆ ಮೊದಲನೇ ಪಾದ ಧೃತರಾಷ್ಟ್ರ ವಾಚ ಸಾಕೇ ಸಾಕು. ಅಷ್ಟೊಂದಕ್ಕೆ ಈಗಿನಿಂದ ಯಾಕೆ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಮತ್ತೆ ಅಷ್ಟೊಂದಕ್ಕೆ ಈಗಿನಿಂದ ಅರ್ಥಕ್ಕೆ ಆಮೇಲೆ ಓದ್ತೇವೆ. ಮೊದಲೇನೋ ಕಡಿಮೆ ಓದಿದ್ರೆ ಸಾಕು ಅಂತ ಫಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಈಗ ಓದಬಾರ್ದು ತೀರ್ಮಾನ ಮಾಡಿಕೊಂಡು ಕೊನೆಗೆ ಓದೋದು ಬಿಟ್ಟು ಬಿಡ್ತಾರೆ ಕೊನೆಗೆ. ಆ ರೀತಿ ಆಗಬಾರ್ದು. ಸಾಮಾನ್ಯವಾಗಿ ದೊಡ್ಡ ವಿದ್ಯಾರ್ಥಿಗಳು ಹೇಗೆ ಪ್ಲಾನ್ ಮಾಡ್ತಾರೆ? ಈಗಿನಿಂದ ಓದೋ ನೆಸೆಸಿಟಿ ಇಲ್ಲ, ಎಕ್ಸಾಮ್ ಕಾಲಕ್ಕೆ ಓದಿದ್ರೆ ಸಾಕು, ಎಕ್ಸಾಮ್ ಬರ್ತಿರಲಿಕ್ಕೆ ಇಷ್ಟೆಲ್ಲ ಚಾಪ್ಟರ್ಸ್ ಬೇಕಾಗಿಲ್ಲ, ಪಾಠ ಆಗಲಿಕ್ಕೆ ಎಷ್ಟು ಬೇಕಪ್ಪ ಇಷ್ಟು ಸಾಕು. ಅದರಲ್ಲೂ ಕೂಡ 30 ಆಗಬೇಕು, 30 ಇರ್ಕೊಂಡು ಕೊಡ್ತಾರೆ, ಅದು ಬೇರೆ, ಜೊತೆಗೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಇರ್ಬೋದು ಆ ಥರ ಪ್ಲಾನ್ ಮಾಡ್ತಾನೆ ಅವನು. ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಆಗಬೇಕು ಅಂತ ಯಾವ ಹತ್ರ, ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಡಿದ್ರೆ ಆಯಿತು. ಎಷ್ಟೇ ಜನ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾಡಿದವರು ಇಲ್ಲಿ ಆ ಥರದ್ದು ಎಕ್ಸಾಮ್ ತಗೋತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಎಷ್ಟೇ ಪಾಸಾಗಿರ್ತಾರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇಕಾದ ಚೆನ್ನಾಗಿಲ್ಲೇನೋ ಆಗುತ್ತಲ್ಲ ಹೋದ್ರೆ ಆಯಿತು. ಅಲ್ಲಿ ಯಾವುದೋ ಹೋದ್ರೆ ಕೂಡ ನಮ್ಮದೇ ಒಂದು ದಾಖಲೆ ಮಾಡಿದ್ರೆ ಆಯಿತು. ಕೊನೆ ಪಕ್ಷ ಈ ಥರ ಯೋಚನೆ ಮಾಡಿ ಕೊನೆಗೆ ಏನು ಮಾಡ್ತಾರೆ, ಮೈನಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಹಾಗೆ ಎಂದೂ ಮಾಡಬಾರ್ದು. ಆಲೋ ಬಿಡ್ತು ಜಾಸ್ತಿ ಇದ್ದಷ್ಟು ಕೂಡ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಆದ್ದರಿಂದ ಜಾಸ್ತಿ ಓದಬೇಕು. ಇದು ವೇದಾಂತದ ಬಗ್ಗೆ ಮಾತು ಇಷ್ಟು ಹೇಳಿ ಕೂಡ ಓದೋದಿಲ್ಲ ಅಂದಮೇಲೆ ಅದು ಹೇಳ್ದು ಹೋಗೋದು ಏನಾಗ್ತೈತೆ ಯೋಚನೆ ಮಾಡಿ. ಅದೇ ಹೇಳ್ತಿರೋ ಹರಿಸೋಳ ತಿಳ್ಕೊಂಡಿದ್ದೆ, ಅದು ಹರಿಸೋಳ ನಮ್ಮ ಯಾರ ತಿಳ್ಕೊಂಡಿದ್ದಾರೆ ಅದು ಸಾಕು. ನಾವೆಲ್ಲ ನಮ್ಮ ಯಾರ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದು ಸಾಕೇ ಸಾಕು. ಈ ಥರ ಇದ್ದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಪಡಲೇಬೇಕು ಅಂತ ಹೇಳಿದ್ರು. ಇದು ಸಾಮಾನ್ಯ ಓದಿದವರಿಗೆ ಭಾವನೆ ಬರದೆ ಹೋಗಿದ್ದರಿಂದ ತಮ್ಮ ಮಕ್ಕಳಿಗೆ ಹೇಳಕ್ಕೆ ಹೋಗಲಿಲ್ಲ ಅವರು. ಈ ವಯಸ್ಸಲ್ಲಿ ಏನು ಮಾಡ್ತೀವಿ ಬಿಡು, ಆಮೇಲೆ ಓದಿದ್ರೆ ಸಾಕು, ಇಷ್ಟು ಸಾಕಪ್ಪ ಏನು ವಿಷಯ ಸಾಕು, ಸಂಧಾನ ಮಾಡ್ಕೊಂಡು ಇದ್ಬಿಡು, ನಿಶ್ಚಿಂತೆ ಇಷ್ಟ ಹೇಳ್ಬಿಡು. ಆ ಥರ ಹೇಳೋದಕ್ಕೆ ಹೋಗಬಾರ್ದು. ಎಷ್ಟು ಮಾಡಿದ್ರು ಕೂಡ ಇನ್ನು ಸಾಲದು ಅಂತ ಹೇಳ್ತಾ ಇರಬೇಕು. ವಿದ್ಯಾರ್ಥಿ ಸರಿಯಾಗಿ ಓದಿರ್ತಾರೆ, ಬರೆದಿಸ್ ಮತ್ತೆ ಓದ್ತಾರೆ ಜಾಸ್ತಿಯಾಗಿ, ಅದು ಮುಂದೆ ಸ್ಪೋಕ್ಸ್ಮನ್ ಆಗುತ್ತೆ. ಹೇಗೆ ಬಂದರೆ ಮತ್ತೆ ಇನ್ನೂ ಉಪಯೋಗ ಮಾಡ್ಕೋತಾರೆ. ಅದು ಪರೀಕ್ಷೆ ಆಗಿಲ್ಲ ಅಂದರೆ ಓದೋದು ನಿಲ್ಲಿಸಬಾರ್ದು ಅಂತ ಅರ್ಥ. ಅದೇ ರೀತಿಯಲ್ಲಿ ಅಪರೋಕ್ಷ ಜ್ಞಾನವಾಗಿಲ್ಲ ಅಂದರೆ ನಾವಿನ್ನೂ ಕೂಡ ಓದೋದು ನಿಲ್ಲಿಸಬಾರ್ದು. ಅಪರೋಕ್ಷ ಜ್ಞಾನದ ಆದಮೇಲೆ ಅಟೆಸ್ಟ್ ಗೊತ್ತಾಯ್ತು ಮತ್ತೆ ಶುರು ಮಾಡಿಬಿಡ್ತಾರೆ. ಇನ್ನು ಇದು ಬೇಡ ಅಂದ್ರೆ ಬಿಡೋಕ್ಕಾಗೋದಿಲ್ಲ ಅವ್ರ ಕೈಲಿ. ಒಂದು ಸರ್ತೆ ಆ ಓದಿನ ರುಚಿ ಗೊತ್ತಾದ ಮೇಲೆ ಬಿಡೋದು ಭಾರಿ ಕಷ್ಟ, ಓದೋದು ಕಷ್ಟ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಿಡೋದೇ ಭಾರಿ ಕಷ್ಟ, ಅದು ಬಿಟ್ಟಿರಲಿಕ್ಕಾಗೋದಿಲ್ಲ. ಏನು ಬೇಕಾದ್ರೂ ಬಿಡ್ತಾನೆ, ಅವನು ಬಿಡೋಕ್ಕಾಗೋದಿಲ್ಲ. ನಚ ಅಶಕ್ಯತೆಯ ಕಶ್ಯಾಪಿ ಸರ್ವಗುಣೋಪಸಂಹಾರೋ ನಾಸ್ತಿ, ಸರ್ವೇ ಗುಣ ಸರ್ವದೈವ ಹ್ಯುಪಾಸ್ಯಾಹ ತೇನೈವ ವಿದ್ವಾನ್ ವಿಧಿಗೃಹ್ಣಾನ್ಯಥಾ ಸ್ಯಾತ್ ಇತಿ ಶ್ರುತೇ ವಿಹಿತ ಕ್ರಿಯಾಲೋಪ ಪ್ರಸಂಗಾತ್. ನಚ ಅಶಕ್ಯತೆಯ ಕಶ್ಯಾಪಿ ಸರ್ವಗುಣೋಪಸಂಹಾರೋ ನಾಸ್ತಿ. ಮತ್ತೆ ಇನ್ನು ಪರಮಾತ್ಮನವಾಗಿ ಎಲ್ಲ ಗುಣ ತಿಳ್ಕೊಳ್ಳೋದು ಬೇರೆ, ಉಪಸಂಹಾರ ಅಂದರೆ ಅಪ್ಲೈ ಮಾಡ್ಕೊಳ್ಳೋದು ಬೇರೆ. ಅಪ್ಲಿಕೇಶನ್ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ನಾವೆಲ್ಲ ತಿಳ್ಕೊಂಡು ಮಾ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ತಿಳ್ಕೊಂಡಷ್ಟನ್ನು ಅಪ್ಲೈ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಆದರೆ ಅಪ್ಲೈ ಮಾಡೋ ದೃಷ್ಟಿಯಿಂದನೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಸರ್ವಗುಣೋಪಸಂಹಾರವನ್ನು ಯಾರೂ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಕೂಡ ಏನು ಮಾಡಬೇಕು, ಅದನ್ನು ಅಪ್ಲೈ ಮಾಡ್ಕೋತಾನೆ ಇರಿ. ಸರ್ವೇ ಗುಣಾಹ ಸರ್ವದೈವ ಹಿ ಉಪಾಸ್ಯಾಹ ತೇನೈವ ವಿದ್ವಾನ್ ವಿಧಿಕೃತ್ ನಾ ಅನ್ಯಥಾಸ್ಯಾತ್. ಇದು ಉಪಾಸನಾ ಪಾದ. ಆದ್ದರಿಂದ ಉಪಾಸ್ಯಾಹ ಎಲ್ಲ ಗುಣಗಳು ಕೂಡ ಎಲ್ಲ ಕಾಲಕ್ಕೂ ಕೂಡ ಎಲ್ಲರಿಂದ ಕೂಡ ಉಪಾಸನೆ ಮಾಡಲ್ಪಡಲೇಬೇಕು. ಅದು ವಿಧಿಕೃತ್ ಆಗ ವಿಧಿ ಪಾಲನೆ ಮಾಡಿದವನಾಗ್ತಾನೆ, ಇಲ್ಲದೆ ಹೋದರೆ ಅನ್ಯಥಾ ಅನಸ್ಯ ಅವನು ವಿಧಿಯನ್ನು ಲೋಪ ಮಾಡಿದವನಾಗ್ತಾನೆ. ಆದ್ದರಿಂದ ಯಾವುದು ಕೂಡ ನಾವು ಕಡಿಮೆ ಅಂತ ಭಾವಿಸಲಿಕ್ಕೆ ಹೋಗಬಾರದು. ಇದು ಶ್ರುತೇ ವಿಹಿತ ಕ್ರಿಯಾಲೋಪ ಪ್ರಸಂಗ, ಈ ಶ್ರುತಿ ಹೇಳ್ತಿರೋದ್ರಿಂದ ಉಪಸಂಹಾರ ಸಾಧ್ಯ ಇಲ್ಲ ಅಂತ ಬಿಟ್ಟುಬಿಟ್ರೆ ವಿಹಿತ ಕ್ರಿಯಾಲೋಪ ಪ್ರಸಂಗ, ವಿಹಿತ ಕ್ರಿಯಾಲೋಪನು ವಿಧಿ ನಿಷೇಧವನ್ನು ಮಾಡೋದು ಹೇಗೆ ತಪ್ಪೋ ವಿಹಿತವನ್ನು ಬಿಡೋದು ಹಾಗೆ ತಪ್ಪು. ಅರ್ಥ ಆಯ್ತು? ಈಗ ವಿಹಿತ ಮಾಡಲೇಬೇಕು ಅಂತಿದೆ, ಅದು ಬಿಟ್ಟರೆ ಅದೊಂದು ಲೋಪ, ಲ್ಯಾಪ್ಸ್ ಅಂತ ಕರೀತೇವೆ ಸಂಸ್ಕೃತದ ಲೋಪನೇ, ಇಂಗ್ಲೀಷ್ನಲ್ಲಿ ಲ್ಯಾಪ್ಸ್ ಅಂತ ಆಯ್ತು. ಲ್ಯಾಪ್ಸ್ ಕೂಡ ಒಂದು ಅಪರಾಧನೆ. ಅರ್ಥ ಆಯ್ತಾ? ಲ್ಯಾಪ್ಸ್ ಮಾಡೋದು, ತನ್ನ ಕರ್ತವ್ಯದಲ್ಲಿ ಲೋಪ ಮಾಡದ, ಅದು ಅಪರಾಧ. ಇನ್ನೊಂದು ಕರ್ತವ್ಯ ಮಾಡದ ಎಂಬ ಹೇಗೆ ತಪ್ಪೋ, ಮಾಡಬೇಕಾದ್ರೆ ಮಾಡಲಿಲ್ಲ ಅನ್ನೋದು ತಪ್ಪೇನೆ. ಆದ್ದರಿಂದ ಸರ್ವಗುಣ ಉಪಸಂಹಾರವನ್ನು ಶಾಸ್ತ್ರ ವಿಧಿಸಿರೋದ್ರಿಂದ ಅದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕಾದದ್ದು ಅನಿವಾರ್ಯ ಅಂತ ಹೇಳಿಬಿಟ್ಟು. ಕೇಶಾಂಚಿತ್ ಸರ್ವಗುಣೋಪಸಂಹಾರಸ್ಯ ಕರ್ತವ್ಯತ್ವೇ ಸರ್ವೇಷಾಮಪಿ ತಥಾ ಸ್ಯಾತ್, ಅನೇನ ನೋಪಸಂಹರ್ತವ್ಯ ಅನೇನ ಉಪಸಂಹರ್ತವ್ಯ ಇತಿ ಅನಿರ್ಣೀತೇ ರೀತಿ ನಮಂತವ್ಯಂ. ಆಮೇಲೆ ಎಲ್ಲರಿಗೂ ಎಲ್ಲ ಆಗೋದಿಲ್ಲ ಬಂದು ನಿಜ, ಪ್ರಯತ್ನ ಎಲ್ಲ ಮಾಡಲೇಬೇಕು. ಆದರೆ ಎಲ್ಲರಿಗೂ ಎಲ್ಲ ಗುಣ ಒಂದೇ ರೀತಿ ತಿಳಿಯೋದಿಲ್ಲ, ತಾರತಮ್ಯ ಇರೋದ್ರಿಂದ. ಅದಕ್ಕೋಸ್ಕರ ಕೇಶಾಂಚಿತ್ ಸರ್ವಗುಣೋಪಸಂಹಾರಸ್ಯ ಕರ್ತವ್ಯತ್ವೇ. ಕೆಲವರು ಮಾತ್ರ ಕೆಲವು ಗುಣ ಮಾಡಬೇಕು, ಕೆಲವು ಮಾಡಬಾರದು ಅಂತ ಇದ್ದಿದ್ರೆ ಯಾರು ಯಾವುದನ್ನು ಮಾಡಬೇಕು, ಯಾರು ಯಾವುದನ್ನು ಮಾಡಬಾರದು ಅಂತ ಪ್ರಶ್ನೆ ಬರೋದರಿಂದ ಏನಾಗ್ತಿತ್ತು, ನಿರ್ಣಯನೇ ಆಗ್ತಿರಲಿಲ್ಲ. ಆದ್ದರಿಂದ ಇದು ಗೊಂದಲಕ್ಕೆ ಕಾರಣವಾಗುತ್ತೆ ಅಂತ ಅರ್ಥ ಮಾಡಿಕೊಂಡು ಎಲ್ಲರೂ ಏನು ಮಾಡಬೇಕು, ಎಲ್ಲ ಗುಣ ಉಪಾಸ ಮಾಡಲು ಪ್ರಯತ್ನ ಪಡಲೇಬೇಕು. ಎಲ್ಲರೂ ಕೂಡ ಕೆಲವು ಅಂತ ಹೇಳಿದ ತಕ್ಷಣ ಯಾವ ಕೆಲವು ಅಂತ ಹಾಗೆ ಉಳ್ಕೊಂಡ್ಬಿಡ್ತಿತ್ತು. ಕೆಲವು ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ಯಾವ ಕೆಲವು ಅಂತ ಹೇಳೋದಕ್ಕಾಗದೇನೆ, ಕೊನೆಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬಿಟ್ಬಿಡ್ಬೋದಾಗಿತ್ತು. ಅದಕ್ಕೆ ಎಲ್ಲ ಗುಣಗಳನ್ನು ಮಾಡಬೇಕು ಎಂಬುದೇ ನಿಯಮ ಅಂತ ಹೇಳಿಬಿಟ್ಟು. ಯಸ್ಯ ಯಾವದ್ಗುಣ ಸ್ಪಷ್ಟಂ ಪ್ರತಿಭಾಸಂತಿ ಉಪಾಸನೆ ಯುಗಪತ್ ಸ್ವಭುಜೌ ಯದ್ವತ್ ಧ್ಯಾಯೇತ್ ತಾವತ ಏವ ಸಹ ಯುಗಪತ್ ಬ್ರಹ್ಮಣ ಸರ್ವೇ ಭಾಸಂತೆ ಹಿ ಗುಣ ಹರೇ ತದನ್ನೇಷಾಂ ಯಥಾ ಯೋಗ್ಯಂ ಸ್ವಮಾಹಾತ್ಮ್ಯಾನುಸಾರತಃ ಇತಿ ಶ್ರುತೇ ಯುಗಪದ್ಗುಣ ಪ್ರತೀತ್ಯಾದಿ ಮಹಾತ್ಮ್ಯಾತ್ ನಿರ್ಣಯೋಪಪತ್ತೇ. ಯಸ್ಯ ಯಾವದ್ಗುಣಾಃ ಸ್ಪಷ್ಟಂ ಪ್ರತಿಭಾಸಂತಿ ಉಪಾಸನೆ, ಒಬ್ಬ ವ್ಯಕ್ತಿ ತನ್ನ ಉಪಾಸನೆಗೆ ಕೂತಾಗ ಎಷ್ಟು ಗುಣಗಳನ್ನು ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟು ಗುಣಗಳನ್ನು ಚಿಂತನೆ ಮಾಡಲೇಬೇಕು ಅವನು. ಯುಗಪತ್ ಸ್ವಭುಜೌ ಯದ್ವತ್ ಧ್ಯಾಯೇತ್ ತಾವತ ಏವ ಸಹ ತಾವತ ಏವ ಸಹ. ಉದಾಹರಣೆಗೆ ಒಬ್ಬ ಎರಡು ಭುಜನ ಒಟ್ಟಿಗೆ ಕಾಣಿಸುತ್ತೋ ಇಲ್ಲೇ, ಈಗ ನೋಡಿದ ತಕ್ಷಣ ಮನುಷ್ಯ ಅವನ ಆಕಾರ ಒಂದು ಕಾಣೋದ್ರ ಮಿತಿ, ದೊಡ್ಡದನ್ನು ನೋಡಬೇಕು ತಲೆ ಎತ್ತು ನೋಡ್ಬೇಕಾಗತ್ತೆ ಆಗೋದಿಲ್ಲ. ದೊಡ್ಡ ಭಾಳ ಎತ್ತರದ ಪ್ರತಿಮೆ ಇದೆ ಅಂತ ತಿಳ್ಕೊಂಬ ಸ್ವಲ್ಪ ನೋಡ್ತಾನೆ, ಕತ್ತು ನೋವಾಗುತ್ತೆ ಬುಗಿಸ್ಬಿಡ್ತಾನೆ, ಆಗಲಿಲ್ಲ. ಬಟ್ ಎದುರಿಗಿರೋ ಒಂದು ಐಡಿಯಲ್ ಸಹಿತ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ತರಹ ಪ್ರತಿಯೊಂದು ಕೂಡ ತನ್ನ ಶಕ್ತಿಗೆ ತಕ್ಕಂತೆ ಹೇಗೆ ತಡೆಯುತ್ತೋ ಅಷ್ಟನ್ನು ಯಾವುದೇ ರೀತಿಯಾಗಲಿ ಲೋಪ ಮಾಡದೇನೆ ಉಪಾಸನೆ ಮಾಡಲೇಬೇಕು. ಯುಗವತ್ ಸ್ವಭುಜವು ಯದ್ವತ್ ಧ್ಯಾಯೇ ತಾವತ ಏವ ಸಹ, ಏಕಕಾಲಕ್ಕೆ ತನ್ನ ಭುಜಗಳನ್ನು ಹೇಗೆ ಗಮನಿಸಲಿಕ್ಕೆ ಸಾಧ್ಯ ಇದೆಯೋ ಅದೇ ರೀತಿಯಲ್ಲಿ ದೇವರ ಗುಣಗಳನ್ನು ಚಿಂತನೆ ಮಾಡಬೇಕು. ಅದು ಸಾಮಾನ್ಯವಾಗಿ ದೇವರ ಗುಣ ಚಿಂತನೆ ಮಾಡಬೇಕು, ದೇವ್ರ ರೂಪ ಚಿಂತನೆ ಮಾಡಬೇಕೀಗ. ಚತುರ್ಭುಜ ಅಂತ ಹೇಳಿಬಿಡ್ತಾರೆ, ಶಂಖ ಚಕ್ರ ಗದಾ ಪದ್ಮಸರ, ಇದು ನಿಯಮ ಇದೆ. ಅಷ್ಟಕ್ಕೆ ನಿಲ್ಲಿಸಬೇಕಾಗಿಲ್ಲ. ದೇವರಿಗೆ ಯಾವಾಗಲೂ ನಾಲ್ಕು ಕೈಗಳಿಲ್ಲ, ಎಷ್ಟು ಕೈಗಳಿದೆ? ಅನಂತ ಕೈಗಳು. ತಂತ್ರಸಾರದ ಹೇಳಿದ್ರು ಎಷ್ಟು ಕೈ ಧ್ಯಾನ ಮಾಡೋಕ್ಕೆ ಸಾಧ್ಯ ಅಷ್ಟು ಧ್ಯಾನ ಮಾಡಿಬಿಡಿ ಅಂತ ಹೇಳ್ತಾರೆ. ಎಷ್ಟು ಆಯುಧ ಧ್ಯಾನ ಮಾಡೋಕ್ಕೆ ಸಾಧ್ಯ ಅಷ್ಟು ಧ್ಯಾನ ಮಾಡಿಬಿಡಿ. ಅದು ಪೂರ್ತಿ ಆಗಲಿಲ್ಲ ಹೌದಲ್ಲ, ನಾಲ್ಕು ಮಾಡಿ. ಅದು ಆಗಲಿಲ್ಲ ಎರಡು ಕೈ ಮಾಡಿ, ಅದು ಆಗಲಿಲ್ಲ ಮುಖ ಮಾಡಿ, ಅದು ಆಗಲಿಲ್ಲ ಕನಿಷ್ಠ ಪಕ್ಷ ಪಾದ ಮಾಡಿ, ಅದು ಆಗಲಿಲ್ಲ ಬೆರಳು ಚಿಂತನೆ ಮಾಡಿ. ಎಷ್ಟಾಗುತ್ತೋ ಅಷ್ಟು, ಬಟ್ ದಿ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ. ಅದು ಬಹಳ ಇಂಪಾರ್ಟೆಂಟ್, ನಿಮಗೆ ಎಷ್ಟು ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾಡಬೇಕಾದ ಕರ್ತವ್ಯ. ಯುಗಪದ್ ಬ್ರಹ್ಮಣ ಸರ್ವೇ ಭಾಸಂತೇಹಿ ಗುಣಾಹರೇಹೇ. ಇವತ್ತು ಉದಾಹರಣೆಗೆ ಇರೋ ಶಾಸ್ತ್ರ ಎಲ್ಲ ಓದಬೇಕು ಅಂಬೋದು ದೃಷ್ಟಾಂತ ಯಾವುದು ಅಂದರೆ, ಬಡಿಸಿದವರಿಗೆಲ್ಲ ಊಟ ಮಾಡ್ತಾನಲ್ಲ, ಹಾಗೆ ಬಡಿಸಿದ್ರಲ್ಲಿ ನೋಡಿ ನೀವು ಆದಷ್ಟು ಎಲ್ಲ ಬಡಿಸಿಬಿಡ್ತಾರೆ. ಆದಷ್ಟು ಎಷ್ಟು ಟ್ರೈ ಮಾಡ್ತಾನೆ ಕೊನೆಗೆ ಅವನು, ಎಲ್ಲ ತಿಲ್ಲ ಟ್ರೈ ಮಾಡ್ತಾನೆ. ಅದು ಆದಷ್ಟು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಆ ಥರನೂ ಯೋಚನೆ ಮಾಡೋದಿಲ್ಲ, ಆ ಟೈಪ್ ಯೋಚನೆ ಮಾಡೋಕೆ ಹೊರ್ತು ಬೇರೆ ಇಲ್ಲ. ಅದರಲ್ಲಿ ಕೆಲವು ತಿನ್ನಕ್ಕಾಗಲಿಲ್ಲ ಪ್ರಸಾದ ಬೇಡಾಗಿಲ್ಲ, ಏನು ಮಾಡ್ತಾನಾಗ ಸ್ವಲ್ಪ ಆದರೂ ತಿಂತಾನೆ, ಪೂರ್ತಿ ತಿನ್ನಕ್ಕಾಗೋದಿಲ್ಲ ಹೌದಲ್ಲ, ಸ್ವಲ್ಪ ಆದರೂ ಕೂಡ ಈಗ ಪ್ರಸಾದ ಬಿಟ್ಟೆ ಅಂತ ಆಗಬಾರ್ದು. ಅರ್ಥ ಆಯ್ತಾ? ಈಗ ಸೊ ಬಡಿಸಿದ್ದೆಲ್ಲ ಹೇಗೆ ತಿನ್ನಬೇಕು, ಶಾಸ್ತ್ರದ ಎಲ್ಲ ಶಾಸ್ತ್ರಗಳನ್ನು ಓದಬೇಕು. ಅರ್ಥ ಆಯ್ತಾ? ಎಲ್ಲ ಶಾಸ್ತ್ರಗಳನ್ನು ಓದಬೇಕು. ಅದರಲ್ಲಿ ಕೆಲವು ಪದ್ಧತಿಗಳು, ನಿಶ್ಚೇಷಂ ಘೃತ ಪಾಯಸಂ, ತುಪ್ಪ ಮತ್ತು ಪಾಯಸ ಚೆಲ್ಲಲೇಬಾರದು, ಅದಿನ್ನು ಸ್ಪೆಷಲ್ ನಿಯಮ. ಮತ್ತೆ ಬಡಿಸಿದ್ದು ಯಾವುದು ಚೆಲ್ಲಬಾರದು, ದೇವರ ಪ್ರಸಾದ ಅದರಲ್ಲೂ ಯಾವುದನ್ನು ಚೆಲ್ಲಲೇಬಾರದು ಅಂದರೆ ತುಪ್ಪ ಪಾಯಸ ಏನು ಮಾಡಿದ್ರೂ ಚೆಲ್ಲಬಾರದು, ಅದು ವಿಶೇಷ. ಕೆಲವು ಗ್ರಂಥಗಳನ್ನು ಓದದೆ ಇರಲೇಬಾರದು, ಅದು ವಿಶೇಷ. ಮತ್ತೆ ತಿಳಿತಾ? ಈ ರೀತಿ ಯೋಚನೆ ಮಾಡ್ತಾ ಹೊರಟ್ರೆ ನಾವು ಊಟಕ್ಕೆ ಕೂತಾಗಿರೋ ಕಾನ್ಸೆಪ್ಟ್ ಓದಕ್ಕೆ ಕೂತಾಗಿದ್ದು ಬಿಟ್ಟರೆ ಸರಿ. ಯುಗವತ್ ಯುಗವತ್ ಬ್ರಹ್ಮಣ ಸರ್ವೇ ಭಾಸಂತೇಹಿ ಗುಣಾಹರೇಹೇ ಬ್ರಹ್ಮ. ಅದು ಮುಂದೆ ಹೇಳ್ತಾರೆ, ಅದನ್ನು ಫಸ್ಟ್ ಜನರಲ್ ಎಲ್ಲ ಮಾಡಕೊಂಡು ಫಸ್ಟ್ ಹೇಳಿಬಿಡ್ತಾರೆ, ಮುಂದಿನ ವಿಚಾರ ಆಮೇಲೆ. ಯುಗವತ್ ಬ್ರಹ್ಮಣ ಸರ್ವೇ ಭಾಸಂತೇಹಿ ಗುಣಾಹರೇಹೇ. ಇದ್ರ ಫಸ್ಟ್ ಎಕ್ಸಾಂಪಲ್ ಬ್ರಹ್ಮದೇವರು. ಅವರು ವೇದದಲ್ಲಿ ಎಷ್ಟೆಷ್ಟು ಗುಣ ಹೇಳಿದಾರೋ ಅಷ್ಟು ಕೂಡ ಒಂದೇ ಕಾಲಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಅವ್ರ ಕೆಪಾಸಿಟಿ ಎಷ್ಟು, ವೇದದಲ್ಲಿ ದೇವ್ರ ಗುಣಗಳು ಎಷ್ಟು ಹೇಳಿದ್ದಾರೋ ಅಷ್ಟು ಗುಣಗಳೆಲ್ಲ ಚಿಂತನೆ ಮಾಡ್ತಕ್ಕಂಥ ಶಕ್ತಿ ಬ್ರಹ್ಮದೇವರಿಗಿದೆ. ಅದಕ್ಕಿಂತ ಜಾಸ್ತಿ ಯಾರಿಗಿದೆ? ಮಹಾಲಕ್ಷ್ಮಿಗಿದೆ. ನಿಗಮದತೆಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ, ಅದನ್ನು ಮೇಲೆ ತಿಳ್ಕೊಳ್ಳೋ ಶಕ್ತಿ ಯಾರಿಗಿದೆ? ಅದು ವೇದದಲ್ಲಿ ಬಂದಿಲ್ಲ, ಮಹಾಭಾರತದಲ್ಲಿ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಅದಕ್ಕಿಂತ ಜಾಸ್ತಿ ತಿಳ್ಕೊಳ್ಳೋ ಶಕ್ತಿ ಮಹಾಲಕ್ಷ್ಮಿಗಿದೆ. ಅದು ಎಲ್ಲ ಶಾಸ್ತ್ರ ಎಲ್ಲ ಗುಣನೂ ತಿಳ್ಕೊಂಡು ಅಪ್ಲೈ ಮಾಡೋ ಶಕ್ತಿ ಬ್ರಹ್ಮದೇವರಿಗಿದೆ. ಉಳಿದಾಗ ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ, ಗೊತ್ತಾಯ್ತು. ಒಂದೊಂದು ಆಸ್ಪೆಕ್ಟ್ ಕ್ಲಾರಿಟಿ ಕಡಿಮೆ ಆಗುತ್ತೆ ಕೆಲವರಿಗೆ, ಕೆಲವರಿಗೆ ಗುಣಗಳೇ ಮಿಸ್ ಆಗುತ್ತೆ. ಆ ರೀತಿ ಹೇಳ್ತಾವೆ, ಅದು ಅವರವರು ಇದು. ಬಟ್ ಪ್ರಯತ್ನ ಮಾತ್ರ ಎಂತ ಮಾಡ್ಬೇಕು ನಾವು? ಎಲ್ಲ ಗುಣೋಪಾಸನೆಗೆ ಮಾಡಬೇಕು. ಇತಿ ಶ್ರುತೇಹೇ ಯುಗಪದ್ ಗುಣ ಪ್ರತೀತ್ಯಾದಿ ಮಹಾತ್ಮ್ಯಾತ್ ನಿರ್ಣಯೋಪತ್ತೇಹೇ. ಈ ರೀತಿ ಯುಗಪದ್ ಪ್ರತೀತಿ ಎಷ್ಟು ಮಾಡಕ್ಕೆ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ರಿಂದ ನಿರ್ಣಯ ಬರುತ್ತೆ. ಇಷ್ಟು ಕೆಲವರು ಒಂದೇ ಉಪಸಂಹಾರ ಅಪ್ಲಿಕೇಶನ್ ಅಂತ. ಎಲ್ಲ ಗುಣಗಳನ್ನು ಒಟ್ಟಿಗೆ ಉಪಾಸನೆ ಮಾಡತಕ್ಕಂಥದ್ದು ವಿಧಿ. ಅದರಲ್ಲಿ ದೃಷ್ಟಾಂತ ಏನು ಕೊಟ್ಬಿಟ್ಟು ಯಾರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಈ ಕೆಲವರದ್ದು ಕೆಲವರದ್ದು ಅಂತ ಹೇಳಿಬಿಟ್ಟಿದ್ರೆ ಯಾರು ಯಾವುದು ಅಂತ ತಿಳ್ಕೊಳ್ಳೋಕ್ಕಾಗದೇನೆ ಗೊಂದಲ ಬಂದು ಬಿಟ್ಟೋಗ್ತಿತ್ತು. ಅದಕ್ಕೆ ಎಲ್ರಿಗೂ ಹೇಳಿದ್ದಾರೆ, ಯಾರಿಗೆ ಹೇಗೆ ಗೊತ್ತಾಗಬೇಕು ಅಂದರೆ ಅವ್ರ ಶಕ್ತಿಯೇ ನಿದರ್ಶನ. ಅವ್ರ ಶಕ್ತಿಯೇ ನಿದರ್ಶನ. ಊಟ ಕೂತಾಗ ಊಟ ಮಾಡಿ ಅಂತ ಹೇಳಿದಾಗ ಬಡಿಸೋರು ಎಷ್ಟೇ ಬಡಿಸ್ಬೋದು, ತಿನ್ನೋದು ತಿನ್ನೋದು ಆ್ಯಕ್ಚುಲಿ ಶಕ್ತಿ ಯಾರ್ದದು? ಊಟ ಮಾಡೋ ಶಕ್ತಿ. ಅದೇ ರೀತಿಯೇ ಶಾಸ್ತ್ರದಲ್ಲಿ ಎಷ್ಟು ಹೇಳಿದರೂ ಕೂಡ ತನ್ನ ಕೆಪಾಸಿಟಿ ತಕ್ಕಂತೆ ಹೇಗೆ ಅನ್ನವನ್ನು ಸ್ವೀಕಾರ ಮಾಡ್ತಾನೋ ಅದೇ ರೀತಿಯಲ್ಲಿ ಜ್ಞಾನವನ್ನು ಹಾಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಹೌದು ಹೌದು. ಅಲ್ಲ ಅಲ್ಲ ಅಲ್ಲ, ವೇದಗಳ ಅನಂತ ಎಷ್ಟಿವೆಯೋ ಅದಕ್ಕಿಂತ ಹೆಚ್ಚು ಗುಣಗಳ ಅನಂತ. ಅದು ಅನಂತದಲ್ಲೂ ತಾರತಮ್ಯ ಇದೆ, ಅದು ಭಾಳ ಇಂಪಾರ್ಟೆಂಟ್. ಅದು ಅನಂತದಲ್ಲೂ ತಾರತಮ್ಯ ಇದೆ. ದೇವ್ರ ಗುಣ ಅನಂತೆ ಬೇರೆ, ಜೀವಾನಂತೆ ಬೇರೆ, ಆಮೇಲೆ ಕಾಲಾನಂತೆ ಬೇರೆ, ವೇದಾನಂತೆ ಬೇರೆ. ಎಲ್ಲ ಅನಂತ್ಯದಲ್ಲಿ ವ್ಯತ್ಯಾಸ ಇದೆ. ರುಜುಗಳಿದ್ದಾರೆ, ರುಜುಗಳ ಸಂಖ್ಯೆ ಎಷ್ಟಿದೆ? ಇನ್ಫೈನೆಟ್. ರುದ್ರಗಣದ ಶೇಷ ಪದವಿ ಬರ್ತಾಗ ದೇವ್ರ ಸಂಖ್ಯೆ ಎಷ್ಟು? ಇನ್ಫೈನೆಟ್. ಎಲ್ಲ ಜೀವರು ಎಷ್ಟು? ಇನ್ಫೈನೆಟ್. ಸೊ ನ್ಯಾಚುರಲಿ ಏನಾಯ್ತಾಗ, ಎಲ್ಲ ಜೀವರು ಇನ್ಫೈನೆಟ್ ಎಂಬುದು ತಗೊಂಡು ಒಂದೊಬ್ಬ ಗುಂಪಿನ ಜೀವರು ಇನ್ಫೈನೆಟ್ ಅಂತ ತಗೊಂಡಾಗ ಎರಡು ಇನ್ಫೈನೆಟ್. ಯಾವ ಇನ್ಫೈನೆಟ್ ದೊಡ್ಡದ ಅದರಲ್ಲಿ? ಎಲ್ಲ ಜೀವರೊಬ್ಬ ಜಾಸ್ತಿ ಇನ್ಫೈನೆಟ್. ಅದಕ್ಕಿಂತ ಯಾರದು ಯಾರ್ದು ಇನ್ಫೈನೆಟ್ ಜಾಸ್ತಿ? ದೇಶ. ಅದಕ್ಕಿಂತ ಇನ್ಫೈನೆಟ್ ಯಾವ್ದಾದ್ರು ಪರಮಾತ್ಮನ ಗುಣಗಳು. ಆದ್ದರಿಂದ ಪರಮಾತ್ಮನ ಗುಣ ಅನಂತ್ಯ ಎಂಬುದು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಉಳಿದವರು ರಿಲೇಟಿವ್ ಅನಂತ್ಯ, ಅವರದು ಅಬ್ಸಲ್ಯೂಟ್ ಅನಂತ್ಯ. ಆದ್ದರಿಂದ ವೇದಗಳ ಅನಂತ, ಪರಮಾತ್ಮ ಗುಣಗಳ ಅನಂತ. ಆದ್ದರಿಂದ ಎಲ್ಲ ವೇದಗಳಿಂದ ಎಲ್ಲ ಗುಣಗಳು ಪ್ರತಿಪಾದಿತವಾಗಲಿ ಅಂತ ಹೇಳಾಗಿಲ್ಲ. ಅದಕ್ಕಿಂತ ಜಾಸ್ತಿ ಗುಣಗಳಿರೋದ್ರಿಂದ ಅದಕ್ಕೆ ದ್ವಾದ ಸ್ತೋತ್ರ ಹೇಳಿಬಿಟ್ರು. ಸಂತತಂ ಚಿಂತಯೇತ್ ಕಂಠಂ ಭಾಸ್ಪತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲಾ ವೇದಾಹ ಉದ್ಗೀರಿಯಂತೆ ಅನಿಶಮ್ಯತಃ. ಅದರ ಅರ್ಥ ಏನು ಅಂದರೆ ಪರಮಾತ್ಮ ಪ್ರತಿ ಕ್ಷಣದಲ್ಲೂ ಕೂಡ ಎಲ್ಲ ವೇದನೂ ಹೇಳ್ತಾನೆ. ಪ್ರತಿ ಕ್ಷಣದಲ್ಲೂ ಎಲ್ಲ ವೇದ ಒಟ್ಟಿಗೆ ಹೇಳಿಬಿಡ್ತಾನೆ ಪರಮಾತ್ಮ. ಅರ್ಥ ಆಯ್ತಾ? ಈಗ ಇದು ವೇದಗಳು ಎಷ್ಟು ಕಡಿಮೆ ಆಯ್ತು ಈಗ ದೇವರ ಸಂಖ್ಯೆಯೊಳಗೆ ಮೂರು ಅಷ್ಟು ಖಾಲಿ. ಅದು ಪರಮಾತ್ಮ ದೇವ ನಮಗೆ ಅನಂತವಾದರೂ ಕೂಡ ದೇವರು ಏನಾಯ್ತದ ಈ ರೀತಿ ಅನಂತ ಆಗಲಿಲ್ಲ. ದೇವರ ಅನಂತ ಭಾರಿ ದೊಡ್ಡದಾದ್ರಿಂದ ಎವ್ರಿ ಮೂಮೆಂಟ್ ಎಲ್ಲ ವೇದ ಹೇಳ್ತಾನೆ. ಯಜ್ಜೀವಿ ಅನಾದ್ಯಾನಂತ ಕಾಲದಲ್ಲಿ ಎಲ್ಲ ವೇದ ಹೇಳೋಕ್ಕಾಗದೇ ಇರೋ ಗುಂಪು ಎಲ್ಲಿದೆ, ಪ್ರತಿ ಕ್ಷಣದಲ್ಲೂ ಎಲ್ಲ ವೇದ ಭಗವಂತ ಎಲ್ಲಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ ದೇವರ ಅನಂತ ಭಾರಿ ದೊಡ್ಡದು ಅಂತ ಅರ್ಥ. ಪರಮಾತ್ಮ ಎಲ್ಲ ಹೇಳೋದಕ್ಕೆ ಭಾಳ ಸಿಂಪಲ್. ಏನು ಕಾರಣ ಅಂದರೆ ಒಂದೊಂದು ಮುಖದಿಂದ ಅಕ್ಷರ ಹೇಳಿದರೂ ಕೂಡ ದೇವ್ರ ಮುಖ ಎಷ್ಟಿವೆ? ಅನಂತ ಇವೆ. ಸೊ ಎಲ್ಲ ಖಾಲಿ. ಗೊತ್ತಾಯ್ತಾ? ದೇವರು ಒಂದೊಂದು ಮುಖದಿಂದ ಒಂದೊಂದು ಅಕ್ಷರ ಅಗ್ನಿಮೀಡೆ ನಾಲ್ಕು ಮುಖದಲ್ಲಿ ನಾಲ್ಕು ಮುಗಿದೋಯ್ತು. ದೇವ್ರ ಮುಖಗಳು ಸಹಸ್ರದೇಶ ಪುರುಷ. ಆದ್ದರಿಂದ ಒಂದೊಂದು ಮುಖದ ಒಂದೊಂದು ಅಕ್ಷರ ಹೇಳಿದರೂ ಕೂಡ ಒಂದೇ ಕಾಲಕ್ಕೆ ಎಲ್ಲ ವೇದ ಮುಗಿದೋಗ್ಬಿಡುತ್ತೆ. ಒಂದೇ ಕಾಲಕ್ಕೆ ಆಚಾರ್ಯ ಒಂದೇ ಕಾಲಕ್ಕೆ ನಾಲ್ಕು ಅಧ್ಯಾಯ ಮುಗಿಸಿದ ವ್ಯಾಖ್ಯಾನನ ಆ ರೀತಿ ಒಂದೇ ಕಾಲಕ್ಕೆ ಮುಗಿಸಿಬಿಡೋದ್ರಿಂದ ಪರಮಾತ್ಮನ ಅನಂತ್ಯ ದೇವರ ದೇವೇದಗಳ ಅನಂತ್ಯಕ್ಕಿಂತ ಬಹಳ ದೊಡ್ಡದಾದ್ರಿಂದ ವೇದೋಕ್ತವಾದ ಅನಂತ ಗುಣಗಳಿಗಿಂತ ಜಾಸ್ತಿನ ಗುಣ ದೇವರಲ್ಲಿದೆ. ಆದರೆ ಬ್ರಹ್ಮದೇವರಿಗೆ ವೇದೋಕ್ತವಾದ ಎಲ್ಲ ಗುಣಗಳನ್ನು ಉಪಸಂಹಾರ ಮಾಡೋ ಶಕ್ತಿ ಇದೆ, ಅದು ವಿಶೇಷ. ಮಹಾಲಕ್ಷ್ಮಿಗೆ ಅದಕ್ಕಿಂತ ಜಾಸ್ತಿ ತಿಳ್ಕೊಳ್ಳೋ ಶಕ್ತಿ ಇದೆ, ಉಳಿದವರಿಗೆ ಕಡಿಮೆ ಆಗುತ್ತೆ. ಇದು ಕ್ರಮ. ಆನಂದಾದೀನಾಂ ನಚ ಫಲ ಅನಿರ್ಣೀತಿ ಮಹಾತ್ಮೇನೈವ ಅನ್ಯತ್ ಫಲಂ ಮಹತಾಮಿತಿ ನಿರ್ಣಯೋಪತ್ತೇಹೇ. ಆಗೊಂದು ಪ್ರಶ್ನೆ ಬಂತು, ಹಾಗಿದ್ರೆ ಫಲ ನಿರ್ಣಯ ಮಾಡೋದು ಹೇಗೆ? ಈ ಗುಣದ ಉಪಾಸನೆಯಿಂದ ಈ ಫಲ, ಈ ಗುಣದ ಉಪಾಸನೆ ಈ ಫಲ ಅಂತ ನಿರ್ಣಯ ಮಾಡೋಕ್ಕಾಗಲಿಲ್ಲ ಅಂತ ಕೇಳಿದರೆ ಹಾಗಿಲ್ಲ. ಮಹಾತ್ಮೇನೈವ ಅನ್ಯತ್ ಫಲಂ ಮಹತಾಮಿತಿ ನಿರ್ಣಯೋಪತ್ತೆ. ಮಹಾತ್ಮ್ಯಕ್ಕೆ ತಕ್ಕಂತೆ ಫಲ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಮಹಾತ್ಮ್ಯಕ್ಕೆ ತಕ್ಕಂತೆ ಫಲ ಅಂದರೆ ಮಹಾತ್ಮ್ಯ ಅಂದ್ರೇನು? ಮಹಾತ್ಮ್ಯ ಜ್ಞಾನ. ಮಹಾತ್ಮ್ಯ ಜ್ಞಾನವನ್ನು ಹೇಗೆ ಅನುಸಂಧಾನ ಮಾಡ್ತಾನೆ ಆ ರೀತಿ ಫಲ ಬರೋದರಿಂದ ಫಲ ಅನಿರ್ಣಿತೆಯೂ ಆಗಲಿಲ್ಲ. ಅಂದರೆ ಫಲ ಅನಿರ್ಣಿತೆ ಅಂದ್ರೇನು, ಯಾವ ಫಲ ಯಾವುದರಿಂದ ಯಾವ ಫಲ ಅಂತ ಗೊಂದಲ ಬರುತ್ತೆ ಅಂದರೆ ಗೊಂದಲ ಪ್ರಶ್ನೆ ಇಲ್ಲ. ಮಹಾತ್ಮಕ್ಕೆ ತಕ್ಕಂತೆ ಫಲ ಬರೋದರಿಂದ ಅವರು ತನಗೆ ಎಷ್ಟು ಸಾಧ್ಯ ಆದ ತಿಳ್ಕೊಳ್ತಾ ಹೋದಂತೆ ಅಷ್ಟು ಫಲ ಬಂದೇ ಬರುತ್ತೆ, ಅದರಿಂದ ಸಮಸ್ಯೆ ಇಲ್ಲ. ಆನಂದಾದೀನಾಂ ಕೇಶಾಂಚಿತ್ ಸಮುಚ್ಚಯೇ ಪ್ರಾಪ್ತೇ ಸರ್ವಗುಣ ಸಮುಚ್ಚಯ ಸರ್ವೇಷಾಂ ಶಾಚಿತಿ ನ ಮಂತವ್ಯಂ ಅಲ್ಪಶಕ್ತಿತ್ವಾ ತೇಷಾಂ ಪುಂಸಾಂ. ಆಗ ಆನಂದಾದೀನಾಂ ಕೇಶಾಂಚಿತ್ ಸಮುಚ್ಚಯೇ ಪ್ರಾಪ್ತೆ, ಆನಂದಾದಿ ಗುಣಗಳು ಒಟ್ಟಾಗಿ ಉಪಾಸನೆ ಮಾಡಲಿಕ್ಕೆ ಸಾಧ್ಯವಾದಾಗ ಸರ್ವಗುಣ ಸಮುಚ್ಚಯ ಸರ್ವೇಷಾಂ ಶಾಚಿತಿ ನ ಮಂತವ್ಯಂ, ಹಾಗೆ ಎಲ್ಲ ಗುಣಗಳ ಒಂದು ಸಿದ್ಧಿಯಾಗಲಿ ಉಪಾಸನೆಯಾಗಲಿ ಎಲ್ಲರಿಗೂ ಆಗುತ್ತೆ ಅಂತ ತಿಳ್ಕೊಳ್ಬೋದಾ ಅಂದರೆ ತಿಳ್ಕೊಳ್ಳೋಕೆ ಬರೋದಿಲ್ಲ. ಅಲ್ಪಶಕ್ತಿತ್ವ ತೇಷಾಂ ಪುಂಸಾಂ, ಎಲ್ಲ ಪುರುಷರು ಕೂಡ ಎಷ್ಟೇ ಇದಾದರೂ ಕೂಡ ಅವರು ಅಲ್ಪಶಕ್ತಿಯೇ, ಆದ್ದರಿಂದ ಎಲ್ಲ ಗುಣಗಳ ಉಪಸಂಹಾರ ಮಾಡೋ ವ್ಯಕ್ತಿ ಸಿಗ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ದೈವ ಉದಾಪುರ ಗೃಣಂತೋ ಅಂತ ಮೆದ್ಗುಣ ನಾಮಜಾದೇಹ, ಅದು ಮೊದಲನೇ ಅರ್ಥ. ಎಲ್ಲರೂ ಈ ರೀತಿ ಉಪಾಸನೆ ಮಾಡಿಬಿಟ್ಟಿದ್ದೀರಿ ಎಲ್ಲ ಮುಗಿದೋಗ್ಬಿಡ್ತಾವೆ ಅಂತ ಕೇಳಿದರೆ ಎಂದೆಂದು ಮುಗಿದು ಹೋಗೋದಿಲ್ಲ. ದೇವ್ರ ಗುಣ ಅನಂತ, ಯಾಕೆ ಎಲ್ಲ ಪುರುಷರ ಶಕ್ತಿ ಅಂಥದ್ದು ಅಲ್ಪಶಕ್ತಿತ್ವ. ಕಲ್ಪಶಕ್ತಿತ್ವ ತೇಷಾಂ ಪುಂಸಾಂ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಈ ಒಂದು ತುಂಬ ಜನ ಸೇರಿಬಿಟ್ಟ ಒಬ್ಬನಿದ್ದಾನೆ, ಅವನ ಶಕ್ತಿ ಎಷ್ಟೋ ಇದೆ, ಹುಡುಗ ಒಬ್ಬೊಬ್ಬರಿಗೆ ಅಷ್ಟು ಶಕ್ತಿ ಇಲ್ಲ. ಎಲ್ಲರೂ ಸೇರಿಬಿಟ್ರೆ ಆಗ್ಬೋದಾ ಅಂತ ಕೇಳಿದರೆ ಕೆಲವು ಕೆಲಸ ಆಗುತ್ತೆ, ಒಬ್ಬನೇ ರಥ ಹೇಳಿರಕ್ಕೆ ಬರೋದಿಲ್ಲ. ಆದರೆ ಸಾವಿರ ಜನ ಸೇರಿದಾಗ ಏನಾಗುತ್ತೆ ಹೇಳಿಬಿಡ್ತಾರೆ, ಒಬ್ಬನಿಗಾಗದೇ ಇದ್ದಂತ ಹೇಳಿ ರಥ ಎಳೆಯೋ ಕೆಲಸನ ಅನೇಕ ಜನ ಸೇರಿ ಮಾಡಿದಾಗ ಆಗುತ್ತೋ ಇಲ್ವೋ. ಅದೇ ರೀತಿ ಒಬ್ಬರಿಗಾಗದೇ ಇರೋ ದೇವರ ಗುಣಗಳನ್ನು ಎಲ್ಲರೂ ಸೇರಿ ಎಣಿಸಿ ಹಾಕಿಬಿಟ್ರೆ ಮೂರೋಗಿತ್ತಲ್ಲ, ಈ ಹಂಚ್ಕೊಂಡ್ಬಿಡೋದು ಇಷ್ಟಿಷ್ಟೇ ಇಷ್ಟಿಷ್ಟೇ. ಹುಂಡಿ ಹೊಡೆದಾಗ ಹಂಚ್ಕೊಂಡ್ಬಿಡ್ತಾರೆ ಆ ಥರ ಈ ಥರ ಕೆಲವು ಎಣಿಸ್ಕೊಂಡ್ಬಿಟ್ಟು 100 ರೂಪಾಯಿ ನೋಟ್ ಬೇರೆ 10 ರೂಪಾಯಿ ಎಣಿಸಿಬಿಟ್ರೆ ಮುಗಿಸಿಬಿಡ್ಬೋದಲ್ಲ ಅಂತ ಕೇಳಿದರೆ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಆದಷ್ಟು ಅಂತ ಸರಿ ಹೋಯಿತು, ತೇರು ಎಳಿಬೇಕಾದ್ರೆ ಆಗೋದು ಕರೆಕ್ಟು. ಉದಾಹರಣೆ ಒಂದು ಆನೆ ಇದೆ, ಈಗ ಒಂದು ಇರ್ಬೇಕು ಆನೆ ಎತ್ತಲಕ್ಕಾಗತ್ತಾ? ಆಗೋದಿಲ್ಲ. 1000 ಇರಬೇಕಾಗತ್ತಾ? ಲಕ್ಷಾಂತರ ಇರಬೇಕಾಗತ್ತಾ? ಎಷ್ಟು ಕೋಟಿ ಇರಬೇಕಾದ್ರೂ ಕೂಡ ಏನಾವು ಆನೆ ಎತ್ತಲಕ್ಕಾಗೋದಿಲ್ಲ. ಅಲ್ಲಿ ಎಕ್ಸಾಂಪಲ್ ಬೇರೆ ಆಗಬೇಕಾಗ, ಆನೆ ಎತ್ತೋ ಕೇಸ್ ಬೇರೆ, ರಥ ಎಳೆಯೋ ಕೇಸ್ ಬೇರೆ. ರಥ ಎಳೆಯೋ ಕೇಸ್ ಅಂದರೆ ಒಬ್ಬೊಬ್ಬರಿಗೆ ಆಗದೆ ಇದ್ದ ಕೆಲಸ ಹೆಚ್ಚು ಜನಕ್ಕಾಗುತ್ತೆ, ಆದರೆ ಈ ಇರುವೆಗಳ ಕೇಸಲ್ಲಿ ಆನೆ ಎತ್ತ ಕೆಲಸ ಮಾತ್ರ ಒಂದೇ ಇರುವುದೂ ಆಗೋದಿಲ್ಲ, ಎಲ್ಲ ಇರುವುದೂ ಆಗೋದಿಲ್ಲ, ಎಷ್ಟು ಕೋಟಿ ಇರುವುದೂ ಆಗೋದಿಲ್ಲ. ಕೊನೆಗೆ ಇನ್ನೂ ಜಾಸ್ತಿ ಯಾರು ಆನೆ ಕೆಲಸ ತೋರ್ತಾ ಬರ್ತಾವೆ, ಕೊನೆಗೆ ಕೆತ್ತ ಚಾನ್ಸ್ ಇಲ್ಲ. ಆದ್ದರಿಂದ ದೇವರ ಗುಣಗಳನ್ನು ಎಲ್ಲರೂ ಸೇರಿ ತಿಳ್ಕೊಂಡ್ರೆ ಮುಗಿದೋಗುತ್ತೆ ಅನ್ನೋದು ತಿಳ್ಕೊಂಡ್ಬಿಡಬೇಡಿ. ಎಲ್ಲ ತಿಳ್ಕೊಳ್ಳೋದಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಪ್ರಯತ್ನ ಮಾತ್ರ ಬಿಡ್ಲಕ್ಕೆ ಹೋಗಬಾರ್ದು. ಪುರುಷರ ಶಕ್ತಿ ಅಲ್ಪಶಕ್ತಿನೇ ಆಗಿದೆ. ಮತ್ತು ಎಲ್ಲರೂ ಕೂಡ ಇನ್ನೊಂದು ರೀತಿಯ ಅರ್ಥ, ಎಲ್ಲರೂ ಕೂಡ ಎಲ್ಲವನ್ನು ತಿಳ್ಕೊಂಡ್ಬಿಡ್ತಾರೆ ಹಾಗಿದ್ದರೆ ಯೋಗ್ಯತೆ ತಕ್ಕಂತೆ ಇಲ್ಲ. ಪುರುಷರ ಶಕ್ತಿ ಅಲ್ಪವಾದ್ದರಿಂದ ಪ್ರಯತ್ನ ಎಷ್ಟೇ ಮಾಡಿದರೂ ಕೂಡ ಅವ್ರ ಯೋಗ್ಯತೆ ತಕ್ಕಂತೆ ಮಾತ್ರ ಉಪಾಸನೆ ಬರೋದರಿಂದ ಅಲ್ಲಿ ಸಮಸ್ಯೆ ಇಲ್ಲ. ನೀರು ಎಷ್ಟೇ ಇರ್ಬೋದು ಸಮುದ್ರದಲ್ಲಿ, ನಿಮ್ಮ ಪಾತ್ರೆ ಎಷ್ಟಿದೆಯೋ ಅಷ್ಟು ನೀರು ಇರೋಕ್ಕೆ ಸಾಧ್ಯ ಹೊರತು ಅದಕ್ಕಿಂತ ಹೆಚ್ಚು ಇರೋಕ್ಕಾಗೋದಿಲ್ಲ. ಏನ ಹೇಗೆ ಅಲ್ಲಿ ಆಗಲಿ ಆಗಲಿಲ್ಲ, ಎಲ್ಲ ಶಾಖೆಗಳು ಸೇರಿದ್ರು ಕೂಡ ಮೊದಲೇ ಏನಾಯ್ತು, ಈಗ ವೇದ ಎಲ್ಲ ಶಾಖೆ ತಿಳ್ಕೊಂಡು ಬಂದವರು ಸಾಧ್ಯ ಆಯ್ತು ಅಷ್ಟೇ. ಬಟ್ ಎಲ್ಲರೂ ಒಬ್ಬೇ ತಿಳ್ಕೊಂಡಾಗ ಆಗಲಿಲ್ಲ ಅವ್ರಿಗೆ, ಮತ್ತೆ ರಥ ಎಲ್ಲರೂ ಸೇರಿ ಹೇಳಿದಾಗ ಆಯ್ತಾರೆ ಒಬ್ಬನೇ ಹೇಳಿದಾಗ ಆಗಲಿಲ್ಲ. ಅದೇ ರೀತಿನೇ ಇವತ್ತು ಎಲ್ಲರೂ ಒಂದೊಂದು ವೇದದ ಭಾಗ ಋಗ್ವೇದ ಒಂದು ಪೂರ್ತಿ ತಿಳ್ಕೊಂಡ, ಇನ್ನೂ ಯಜುರ್ವೇದ ತಿಳ್ಕೊಂಡ, ಇಷ್ಟಾಗಿ ಪೂರ್ತಿ ತಿಳ್ಕೊಂಡಾಗ ಆಗಲಿಲ್ಲ. ಯಾಕೆಂದ್ರೆ ಕೇಳಿದ್ರೆ ಒಟ್ಟು ನಾಲೆಜ್ ಅವರಿಗಿಲ್ಲ, ಮಕ್ಕಳಲ್ಲಿ 4 ಜನ BSc BCom BA ಎಲ್ಲ ಓದಿದ್ರು ಕೂಡ ಒಬ್ಬನೇ ಎಲ್ಲ ಓದ್ದಾಗ ಆಗಲಿಲ್ಲ, ಒಬ್ಬನೆಲ್ಲ ಓದ್ದಾಗ ಆಯ್ತು ಅಷ್ಟೇ. ಅದೆಲ್ಲ ಓದ್ದಾಗ ಆಗಲಿಲ್ಲ, ಬ್ರಹ್ಮವರು ಮಾತ್ರ ಎಲ್ಲ ತಿಳ್ಕೊಳ್ಳೋ ಶಕ್ತಿ ಅವರಿಗಿದೆ. ಇಷ್ಟಾದರೂ ಕೂಡ ದೇವರ ಅನಂತ ಗುಣಗಳಲ್ಲಿ ವೇದ ಹೇಳಿರೋದೆಷ್ಟು ಎಷ್ಟು ಆಲ್ಮೋಸ್ಟ್ ನೆಗ್ಲಿಜಿಬಲ್. ದೇವರ ಗುಣಗಳ ಮುಂದೆ ವೇದ ಹೇಳಿರೋದು ಎಷ್ಟು ಅಂತ ಕೇಳಿದರೆ ಕಡಿಮೆ ಅಲ್ಲ, ನೆಗ್ಲಿಜಿಬಲ್, ಹೇಳೇ ಇಲ್ಲ ಅನ್ನಷ್ಟು. ಅದಕ್ಕಿಂತ ಜಾಸ್ತಿ ತಿಳ್ಕೊಂಡಿದ್ದಾರ ಇನ್ನು ಹೇಳದ ಲಕ್ಷ್ಮೀದೇವಿ ತಿಳ್ಕೊಂಡಿರೋ ಗುಣಗಳ ಮುಂದೆ ವೇದಗಳು ಕೂಡ ಭಾರಿ ಕಡಿಮೆ, ಅದಕ್ಕಿಂತ ಜಾಸ್ತಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಆದರೆ ವೇದಗಳು ಹೇಳಿದ್ದು ಪ್ಲಸ್ ಮಹಾಲಕ್ಷ್ಮಿ ತಿಳ್ಕೊಂಡಿರೋದು ಒಟ್ಟಿಗೆ ಸೇರಿಸಿದರೆ ದೇವರುಗಳು ಒಟ್ಟು ಎಷ್ಟು ತಿಳ್ಕೊಂಡಾಗಾಯ್ತು ಅಂತ ಕೇಳಿದರೆ ಮತ್ತೆ ನೆಗ್ಲಿಜಿಬಲ್. ಅರ್ಥ ಆಯ್ತಾ? ದೇವರ ಒಂದು ಗುಣನೂ ಕೂಡ ಪೂರ್ತಿ ಎಲ್ಲ ತಿಳ್ಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ಹೇಳ್ತೇವೆ. ಎಲ್ಲ ಗುಣನೂ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಒಂದು ಕ್ರಮ, ದೇವರ ಒಂದು ಗುಣನ ಪೂರ್ತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ ಇನ್ನೊಂದು ಕ್ರಮ. ಏನಂದ್ರೆ ಈಗ ನಮಗೆ ವೇದನೆ ಏನು ಮಾಡ್ತಾರೆ ಅನ್ಸೋದಿಲ್ಲ, ಈಗ ನಮಗೆ ಯಾಕೆ ಗೊತ್ತಿಲ್ಲ ಅದು, ನಮಗೆ ಯಾವುದು ಗೊತ್ತಿಲ್ಲ ಅಂದರೆ ವೇದಗಳಲ್ಲಿ ಗುಣಗಳ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ. ಅದು ಗೊತ್ತಾದ್ರೆ ಏನಾಗುತ್ತಾಗ, ಉದಾಹರಣೆಗೆ ಪಾಠ ಆಯ್ತಪ್ಪ, ಈಗ ಪಾಠದ ಹೇಳಬೇಕಂತ ಬರುತ್ತ ಇಲ್ಲ, ಎಲ್ಲ ಹೇಳೋದಕ್ಕಾಗೋದಿಲ್ಲ ಅಲ್ಲಿ ವೇದದಲ್ಲಿ. ವೇದಗಳು ಕೂಡ ಏನವ? ಮಹಾಲಕ್ಷ್ಮಿ ವಿಮಾನ ದೇವತೆ ಅಷ್ಟೇ, ಅದಕ್ಕೆ ಮಹಾಲಕ್ಷ್ಮಿ ವಿಮಾನ ದೇವತೆ. ಆದ್ದರಿಂದ ದೇವರ ಗುಣಗಳು ಹಾಗಿದ್ದ ವೇದ ದೇವರುಗಳು ಲಿಮಿಟೆಡ್ ಆಯ್ತಾ? ಇವತ್ತು ಆಕಾಶದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ಚಂದ್ರ ಹೇಗೆ ಕಾಣಿಸ್ತಾನೆ ಆಕಾಶ ನೋಡಿದಾಗ? ಅಲ್ಲ ಹೇಗೆ ಕಾಣಿಸ್ತಾನೆ ಚಂದ್ರ? ಜಸ್ಟ್ ಯೋಚನೆ ಮಾಡಿ, ಏನು ಕಾಣಿಸ್ತಾನೆ? ಆಕಾಶ ಕಂಡುಕೊಂಡೇ ಕಾಣಿಸ್ತಾನೆ ಹೆಚ್ಚು ಕಡೆ. ಅದು ಆಕಾಶದ ಅಲ್ಟಿಮೇಟ್ ಕಂಡ ಕಾಣಿಸ್ತಾನೆ. ಆ್ಯಕ್ಚುಲಿ ನಮಗೂ ಇಲ್ಲಿಗೂ ಚಂದ್ರನಿಗೆ ಎಷ್ಟು ದೂರ ಇದೆಯೋ ಆಕಾಶ ಅದಕ್ಕಿಂತ ಎಷ್ಟು ಜಾಸ್ತಿ ಇದೆ? ಅದಕ್ಕಿಂತ ಉಚ್ಚ ಮಟ್ಟ ಜಾಸ್ತಿ ಇದೆ, ಅದು ಎಂಡೇ ಇಲ್ಲ. ನಮಗೆ ನೋಡಿದ್ರೆ ಮಾತ್ರ ಅದು ಒಂಥರ ಎಂಡ್ ಕಂಡ ಕಾಣಿಸ್ತದೆ. ಅದೇ ರೀತಿ ವೇದ ಓದಿದವರಿಗೆ ದೇವರು ಕಂಡಾಗ ಒಂದು ರೀತಿ ಎಂಡ್ ಕಂಡ ಕಾಣಿಸ್ತಾನೆ ಅಷ್ಟೇನೆ. ಬಟ್ ಅಲ್ಲಿ ಹೋದಾಗ ಏನಾಗುತ್ತೆ ಮತ್ತೆ? ಅಲ್ಲಿ ಹೋದಾಗ ಏನಾಗುತ್ತೆ? ಒಬ್ಬ ಒಳ್ಳೆ ಎಕ್ಸ್ಪೀರಿಯಂತಾನೆ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಈಗ ಮರದ ಕೆಳಗೆ ನಿಂತ್ಕೊಂಡು ನಿಂತಿದ್ದಾನೆ, ಮರ ಹತ್ತಿರ ಒಬ್ಬ ನಿಂತ್ಕೊಂಡಿದ್ದಾನೆ, ನಮ್ಗೇನು ಅನಿಸುತ್ತೆ? ವರ್ಷದ ಎಲ್ಲ ಕಾಣೋದು ತಿಳ್ಕೊಂಡಿರ್ತೀವಿ. ಎಲ್ಲ ಕಾಣುತ್ತೆ ಅವನಿಗೆ, ಎಷ್ಟು ಕಾಣುತ್ತೆ ಅವನಿಗೆ? ನಮ್ಮ ಪ್ರಕಾರ ನೋಡಿದ್ರೆ ಭಾರಿ ಕಾಣಬೇಕು ಅವನಿಗೆ. ಬಟ್ ಎಲ್ಲ ಕಾಣೋದಿಲ್ಲ, ಎಷ್ಟು ಕಾಣುತ್ತೆ ಅವನಿಗೆ? ಒಂದು ಸ್ಟೇಜ್ ಕಾಣುತ್ತೆ. ಮರಕ್ಕಿಂತ ಪ್ಲೇನ್ ಭಾರಿ ದೊಡ್ಡದಾಗಲ್ಲ, ಪ್ಲೇನ್ ಸಿಕ್ಕಾಗ 40,000 ಅಡಿ ಮೇಲೆ ಹೋಗುತ್ತದೆ. ಅಲ್ಲಿ ಹೋದಲ್ಲಿ ಮತ್ತೆ ಕಾಣೋದೇ ನಮ್ಮ ಪ್ರಕಾರ ಅವನಿಗೆ, ಅದನ್ನ ಭಾರಿ ಇದೆ. ಮತ್ತೆ ನಮಗೇನು ಅನಿಸುತ್ತೆ? ಅಷ್ಟು ಬೇರೆ ಅವ್ರಿಗೆ ಇನ್ನೇನು ಮಾಡ ಹೋದಿರುತ್ತೆ ಅಂತ ನಮಗನಿಸೋದು. ಹಾ, ನಮ್ಮ ಹತ್ರ ಇರೋ ಪ್ರಶ್ನೆ ಅಲ್ಲ, ವೇದಗಳು ಕೂಡ ನಾವಿದ್ದಾಗೆ ಲಿಮಿಟೇಷನ್. ವೇದಗಳು ಏನಿದೆ? ಅವ್ರು ವೇದಗಳು ಇನ್ನೂ ಹೆಚ್ಚು ತಿಳ್ಕೊತಾರೆ. ಅದೇ ನಿಮ್ಗೆ ಹೇಳೋ ಪ್ರಶ್ನೆ ಅಲ್ಲ. ಹೌದು, ವೇದಗಳ ಅನುಮಾನಿ ದೇವತೆ ಹಾಕಿ, ವೇದಗಳಿಗೆ ಅನುಮಾನಿ ದೇವತೆ ಹಾಕಿ, ಯಾವ್ದಕ್ಕೆ ಲಿಮಿಟ್? ಅಲ್ಲ, ಪ್ಲಸ್ ಆಕಾಶಕ್ಕೆ ಅಭಿಮಾನ ದೇವತೆ ಮಹಾಲಕ್ಷ್ಮಿ ದೇವಿ. ವೇದಕ್ಕೆ ಅಷ್ಟು ಅಭಿಮಾನ ದೇವತೆ ಆಗಿದ್ರೆ ಅಲ್ಲಿ ಲಿಕ್ವಿಡ್ ಆಗ್ಬಿಡ್ತಿತ್ತ. ಆ ವೇದಗಳಿಗಿಂತ ಆಕಾಶ ದೊಡ್ಡದು, ಗೊತ್ತಾಯ್ತಾ? ಅದೇ ಅದು ಅಭಿಮಾನ ದೇವತೆ ಅದನ್ನು ಜಾಸ್ತಿ ತಿಳ್ಕೊತಾರೆ. ಹೌದು, ಅರ್ಥ ಆಯ್ತು. ಈಗ ಫಸ್ಟ್ ಫ್ಲೋರ್ ಅಂತ ತಿಳ್ಕೊಂಡಾಗ ಎತ್ತರ ಕಾಣಿಸ್ತದೆ, ಸೆಕೆಂಡ್ ಫ್ಲೋರ್ ಇನ್ನೂ ಜಾಸ್ತಿ ಕಾಣಿಸ್ತದೆ, ಇನ್ನೂ 10th ಫ್ಲೋರ್ಗಳು ಇನ್ನೂ ಜಾಸ್ತಿ ಕಾಣಿಸ್ತದೆ. ಆ ಥರ ಕೆಳಗೆ ಕೂತವ್ರಿಗಿಂತ ಮೇಲೆ ಕೂತಿದ್ದೆ ಕ್ಲಿಯರ್ ಜಾಸ್ತಿ ಕಾಣೋದು ನಿಜ. ಬಟ್ ಅವ್ರು ಎಷ್ಟು ಬೇರೆ ಹೋಗ್ತಾರೆ ಅನ್ನೋದ್ರ ಮೇಲೆ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ವೇದಗಳಿಗಿಂತ ಮಹಾಲಕ್ಷ್ಮಿ ಕೆಪಾಸಿಟಿ ಏನದ ಜಾಸ್ತಿ, ಯಾಕೆ? ಆಕಾಶ ಅಭಿಮಾನಿ ಆಗಿರೋದ್ರಿಂದ. ತಿಳಿತಾ? ಆಕಾಶ ಅಭಿಮಾನಿತ್ವ ಅವರಲ್ಲಿದೆ. ಹಾಂ ಹಾಂ, ಸರಿ. ಹೌದು, ಏನು ಏನು ಮಾತಾಡ್ತೀಯ ಅದ್ರ ಬಗ್ಗೆ? ಹಾಂ, ಏನ ಅದೇ ಹೇಳ್ತಿರೋದು, ವೇದಗಳನ್ನು ಪೂರ್ತಿಗೊಳಿಸಿ ಬ್ರಹ್ಮದೇವರಿಗಿದೆ. ಒಂದ್ಮೇಲೆ ಲಕ್ಷ್ಮೀದೇವಿ ಎಷ್ಟು ದೊಡ್ಡವರ ಅವ್ರಿಗಿಂತ ದೊಡ್ಡವರ ಮೇಲೆ ಅಷ್ಟು ತಿಳ್ಕೊತಾರ ಇಲ್ಲ? ಹೌದು, ಮತ್ತೆ ಇನ್ನೇನು ಬೇಕು? ಮತ್ತೆ ಎಲ್ಲ ಪರಮಾತ್ಮರುಗಳ ತಗೋದು ಕೂಡ ಅಷ್ಟೇ ಅಂದ್ಬಿಟ್ರೆ ಪಾಪ ಕೆಲಸಕ್ಕೆ ಬರೋದು ಏನ? ಪರಮಾತ್ಮರುಗಳ ಜ್ಞಾನ ಅಂಬದು ಏನದ? ಅರ್ಥನೇ ಆಗಲಿಲ್ಲ. ಈ ಉದಾಹರಣೆಗೆ ನೋಡಪ್ಪ, ಕೋಟಿ ಸಣ್ಣ ನೋಡ್ರಿ, ಕೋಟಿ ಭಾರಿ ಜಾಸ್ತಿ ಇದ್ದ ಲೆಕ್ಕ, ಅದು ತಡೆ ಬರೋದಿಲ್ಲ ಅವರಿಗೆಲ್ಲ. ಇನ್ನೊಂದು ವರ್ಷಕ್ಕೆ ಬಂದ ಅವನಿಗೆ ಕೋಟಿಗಳ ವರ್ಷಕ್ಕೆ ಬರುತ್ತಾ ಇಲ್ಲ. ಈಗ ಪ್ರೇಮೆ ಇಸ್ಕೊಂಡು ನೋಡ, ಫಸ್ಟ್ ರ್ಯಾಂಕ್ ತಗೊಂಡ ಓದು ಮುಗಿದೋಯ್ತು, ಅದ್ರ ಪ್ರಕಾರ ಅವನ ಪ್ರಕಾರ ಏನಿಸುತ್ತೆ? ಓದೋ ಇಲ್ಲ ಅನಿಸ್ಬಿಡುತ್ತೆ. ಮುಂದೆ ಹೋದ್ರೆ ಬಂದಿಲ್ಲ ಅಂತ ಹೇಳ್ತಿದ್ದೀನಿ, ವೇದಗಳು ಎಲ್ಲ ಕೂಡ ಬಂದಿಲ್ಲ ಅಂತ ಎಷ್ಟೇ ಹೇಳಿದ್ದೀನಿ ಈಗಾಗಲೇ. ವೇದರ ಆನಂದ ಅಂಬೋದು ದೇವರ ಆನಂದದ ಮುಂದೆ ನೆಗ್ಲಿಜಿಬಲ್, ಎಷ್ಟಂತ ಹೇಳಿದ್ದೆ ಈಗಾಗಲೇ ಅಲ್ಲ. ಆಚಾರ ಮುಂದೆ ಹಿಂದೆ ಅನ್ವಯ ಕೇಂದ್ರದಿಂದ ಮರೆತುಬಿಟ್ಟಿದ್ದೀರಿ. ಇಡೀ ಮಹಾಲಕ್ಷ್ಮಿ ಜ್ಞಾನದಿಂದ ಶುರು ಮಾಡಿ ವೇದ ಜ್ಞಾನನ ಇಟ್ಕೊಂಡು ಎಲ್ಲ ಜ್ಞಾನ ಇಟ್ಕೊಂಡು ದೇವರ ಜ್ಞಾನಕ್ಕೆ ಕಂಪೇರ್ ಮಾಡಿದರೆ ಅದೇನಾಗುತ್ತೆ? ಅದು ಅವ್ಯಾಕೃತ ಆಕಾಶದ ಬಂದ ಡಾಕ್ಟ್ ಅಂತ ಹೇಳ್ತಾರೆ. ಯಜ್ಞಾನ ಅವ್ಯಾಕೃತ ಮತ್ತೆ ಕರೆಕ್ಟ್ ಅದನ್ನ ಮತ್ತೆ ಬರ್ತೀವಿ ಅಂತ. ಮತ್ತೆ ಯಾರು ಬಂದು ನಡೀತಾರೆ ಈಗ? ಲಕ್ಷ್ಮೀದೇವಿ ಎಷ್ಟಾರು ಹೇಳಿಲ್ಲ, ದೇಶದ ಕಾಲತ ವ್ಯಾಪ್ತಾರೆ ಅವರು. ಇದು ಅವ್ಯಾಕೃತ ಆಕಾಶದಲ್ಲಿ ವ್ಯಾಪ್ತಿ ಇದೆ ಅವರಿಗೆ. ಅಂದಮೇಲೆ ವೇದಗಳನ್ನು ಜಾಸ್ತಿ ತಿಳ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳಿ ಆಯ್ತು. ಅದಕ್ಕೆ ಆಧಾರ ಇದೆಯಲ್ಲ ನಮಗೆ, ನಮಗೆ ಅಯ್ಯ ತಿಳ್ಕೊತಾರೆ ನಮಗೆ ಗೊತ್ತಾದ ಲಕ್ಷ್ಮೀದೇವಿ ಆಗ್ಬಿಡ್ತಾ ಇದ್ವಿ ಆಗ. ಅದಲ್ಲ, ಅವ್ರು ಏನು ತಿಳ್ಕೊತಾರೆ ನಮಗೆ ಗೊತ್ತಾಗೋದಿಲ್ಲ. ಮತ್ತೆ ತಿಳ್ಕೊಳ್ತಾರೆ ತಿಳಿದ ಹೇಳಿದ್ರೆ ತಿಳ್ಕೊಬೇಕಷ್ಟೆ. ಮತ್ತೆ ಅಂದ್ರೆ ಆಗ ಇಷ್ಟೊತ್ತು ಹೇಳ್ತಾರೆ ಅಂದ್ರೆ ಇಷ್ಟೊತ್ತು ಹೇಳ್ತಾರೆ. ಇವ್ರ ಉದಾಹರಣೆಗೆಪ್ಪ, ಒಬ್ಬ ರುಚಿ ತಿಂತಾನೆ ಒಬ್ಬರು, ಅಲ್ಲಿ ಅಲ್ಲಿಲ್ಲ ಅವ್ನಿಗೆ ರುಚಿ ರುಚಿ ಗೊತ್ತಾಗ್ತಾ ಇಲ್ಲ. ತಿಂದ ಅವ್ರಿಗೆ ಗೊತ್ತ, ನಮಗೆ ರುಚಿ ಗೊತ್ತಾಗೋದಲ್ಲ ಅದು. ಆ ಟೇಸ್ಟ್ ನಮಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಎಂಜಾಯ್ ಮಾಡ್ತಾರೆ ನಮಗೆ ಗೊತ್ತಾಗ್ತದೆ. ನಮ್ಮ ಯೋಗ್ಯತೆ ತಕ್ಕಂತೆ ನಮಗೆ ಗೊತ್ತಾಗುತ್ತೆ ಅಷ್ಟೆ. ಈಗ ಎಷ್ಟು ಸಾಧ್ಯ ಕೊಟ್ಟಿದ್ದು, ಫ್ಲೋರ್ ಹತ್ತದ ಹೇಳಿದೆ, ಪ್ಲೇನ್ ಹತ್ತದ ಹೇಳಿದೆ, ಎಣ್ಣೆ ಹಿಂದೂ ತಿಳ್ಕೊಳ್ಳೋದ್ರೆ ಏನು ಮಾಡ್ಬೇಕು? ಅಲ್ಲೇನು ಎಲ್ಲದರಲ್ಲೂ ಕೂಡ ಮೆತ್ತ ಹೇಳೋದು ಎಷ್ಟು ಕರೆಕ್ಟೋ, ಲಿಮಿಟೇಷನ್ ಅಷ್ಟೇ ಕರೆಕ್ಟ್. ಇನ್ನು ಮೇಲೆ ಹೋದವರು ಕೆಳಗಿನ ತಿಳ್ಕೊಂಡು ಕಡಿಮೆ ತಗೊಂಡು ಅನಿಸೇ ಬಿಡುತ್ತೆ ಅವನಿಗೆ. ಬಟ್ ನಮಗೆ ಅರ್ಥ ಆಗಲ್ಲ ಅದು, ನಮಗೆ ಇದೇ ಬಹಳ ಜಾಸ್ತಿ ಅನಿಸ್ಬಿಡುತ್ತೆ ಅಷ್ಟೆ. ಏನ ಏನ ಅನಿಸಮ್ಯ ಅಂತ. ಹೌದು ಹೌದು, ಪ್ರತಿ ಕ್ಷಣದ ಗೌರವ ಹೇಳ್ತಾ ಇರ್ತಾರೆ. ಎವ್ರಿ ಯಾರು ಕೇಳು, ಯಾರು ಕೇಳಬೇಕು? ದೇವ್ರ ಗುಣ ಪೂರ್ತಿ ನೋಡ್ತಾರೆ, ಯಾರಿದ್ದಾರೆ? ದೇವ್ರ ತನೇಷ್ ತಾನೇ ನೋಡ್ತಾನೆ, ತಾನೇ ಕೇಳ್ಕೊತಾನೆ, ತನ್ನ ಗುಣ ತಾನೇ ಚಿತ್ರ ಮಾಡ್ತಾನೆ. ಗೊತ್ತಾಯ್ತಾ? ಕರಡು ಬಂದು ನಿಂತ್ಕೊಂಡಾಗ ಕರಡು ಬಂದು ನಿಂತ್ಕೊಂಡು ಯಾರು ನೋಡ್ತಾ ಇಲ್ಲ, ಕರಡು ಬಂದು ನಿಂತ್ಕೊಂಡು ನೋಡ್ಕೋತಾ ಇದ್ದಾನೆ. ಈಗ ಯಾರು ನೋಡೋ ಅಷ್ಟು ಕಡಿಮೆ ನೋಡ್ತಾನೆ, ಯಾರು ನೋಡೋ ಇಲ್ಲಿ ಚೆನ್ನಾಗಿ ನೋಡ್ಕೋತಾನೆ, ಹೋಗ್ತಾನೆ, ಫ್ರೀಯಾಗಿ ನೋಡ್ಕೋತಾನೆ. ಎಂಜಾಯ್ ಮಾಡೋ ವ್ಯಾಪಾರದೀಗ ಯಾರು ಎಂಜಾಯ್ ಮಾಡ್ತಾರೆ? ತಾನೇ ಎಂಜಾಯ್ ಮಾಡ್ತಾನೆ. ಅದಕ್ಕೆ ದೇವರು ಸರತ ಸರತ ಅಂದರೆ ಅದೇ ಅರ್ಥ, ಸರತ. ಇನ್ನೊಬ್ರು ನೋಡಬೇಕು ಅಂತೇನೂ ಇಲ್ಲ. ಯಾರನ್ನ ಎಷ್ಟು ನೋಡಿದ್ರೆ ಪೂರ್ತಿ ನೋಡೋಕ್ಕಾಗಲ್ಲ, ಲಕ್ಷ್ಮೀದೇವಿಗೆ ಪೂರ್ತಿಗಾಗಲ್ಲ ಅಂದರೆ ಯಾವುದೇ ಎಷ್ಟು ನೋಡಬೇಕು. ನಾವು ಒಂದು ಸ್ಟೇಜ್ ನಮಗೆ ಗೊತ್ತಾಗುತ್ತೆ ಅಷ್ಟೇ, ಹೆಚ್ಚು ಗೊತ್ತಾಗೋದಿಲ್ಲ. ಈ ಕೃಷ್ಣನ ನೀವು ನವಗ್ರಹ ಗಂಟೆಯಲ್ಲಿ ನೋಡ್ತೀರಿ, ಒಳಗೋಗ್ತಾ ನೋಡ್ತೀರಿ, ಮುಟ್ಟಿ ನೋಡಿ ಪೂಜೆ ಮಾಡ್ತಾರೆ. ಅವ್ರ ಸ್ಥಿತಿ ಹೇಗಿರ್ಬೋದು? ಹೌದಲ್ಲ, ಇನ್ನು ಇದೇ ಹೆಚ್ಚು ಹೆಚ್ಚು ಕ್ಲಾರಿಟಿ ಬರುತ್ತೆ. ಎಲ್ಲರೂ ಕೃಷ್ಣ ದರ್ಶನ ಮಾಡೋದಾನೆ, ದರ್ಶನದ ವ್ಯತ್ಯಾಸ ಇದೆಯಲ್ಲ. ಒಂದು ಸಿನಿಮಾ ಕೃಷ್ಣ ದರ್ಶನ ಬಿಟ್ಬಿಡಿ, ಸಿನಿಮಾ ಥಿಯೇಟರ್ನಲ್ಲಿ ಹಿಂದಿನಿಂದ ಮುಂದೆ ಕೂತಿರ್ತಾರೆ ಎಲ್ಲರೂ. ಅದೇ ಸಿನಿಮಾ ಕಂಡ್ರೆ ಟಿಕೆಟ್ ಚಾರ್ಜ್ ಅದಕ್ಕೆ ವ್ಯತ್ಯಾಸ ಮಾಡ್ತಾರೆ, ಕ್ಲಾರಿಟಿ ಹೆಚ್ಚು ಕಡಿಮೆ ಆಗಿದೆ. ಹೌದಲ್ಲ, ಹಿಂದೆ ಕೂತವ್ರು ಬರೋ ವ್ಯೂ ಬೇರೆ, ದೂರಿಂದ ನೋಡ್ತಾರೆ ಅಷ್ಟೆ. ಅದು ಕೊಟ್ಟರೆ ಇಸ್ಕೊಳ್ಳಕ್ಕೆ ತಯಾರಿ ಇರೋಲ್ಲ. ಪೂಜೆ ಮಾಡ್ಬೇಕಲ್ಲ, ಅದು ಪೂಜೆ ಇದೆ, ನೋಡೋದಾದ್ರೆ ನೋಡ್ಬಿಡ್ಬೋದು. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ.